ಒಂದು ಕೆಲಸ ಮಾಡು ಅಂತ ಹೇಳಿದ್ರು ದ್ರೌಪದಿ. ಒಂದು ಕೆಲಸ ಮಾಡು ಏನು ಅಂದ್ರೆ ಅವನಿಗೆ ಎಳ್ಳು ತರ್ಪಣ ಕೊಟ್ಬಿಡಿ ಇವತ್ತೆ ಮುಗಿದೋಯ್ತು ಕತೆ ಅಂತ ಹೇಳ್ತಾರೆ. ಅವಳು ತಮಾಷೆ ಹೇಳ್ತಾಳೆ, ಅವನು ಏನು ಮಾಡ್ಲಿಕ್ಕೆ ಹೋಗ್ಬೇಡ, ತಿಲಾಂಜಲಿ ಕೊಟ್ಬಿಡು, ಕೆಲಸ ಮುಗಿದೋಯ್ತು, ಅವನೇನ ಬದುಕೋದಿಲ್ಲ ಅಂತ ಹೇಳಿದ್ರೆ ತಾನು ಕತೆ ಮುಗಿದೋಯ್ತು, ಅವನು ಮತ್ತೆ ನೋಡೋಕೆ ಸಾಧ್ಯ ಇಲ್ಲ ಬೆಳಕನ್ನ. ಆಗ ಸುದೇಶ್ನೇ ಅದಕ್ಕೆ ಹೇಳ್ತಾಳೆ, ಇಲ್ಲ ಅದನ್ನ ನಿಂದ ಆದದ್ದು ಮಾಡ್ತೇನೆ ನೋಡು ಸುದೇಶ್ನ, ನೀನು ಮಹಾರಾಣಿ, ನಾನು ಹೇಳಿದ್ದೇನೆ ಗಂಡಂದ್ರಲ್ಲಿ ಒಬ್ಬ ಇದ್ದಾನೆ, ಅವನು ಯಾವ ದೇವತೆಗಳು ಬಂದರೂ ಕೂಡ ಅವನ ಮುಂದೆ ಏನೂ ಅಲ್ಲ ಅಂತ ಹೇಳಿದ್ದೇನೆ. ಆ ಗಂಧರ್ವನ ಕಿವಿಗೆ ಆಗಲೆ ಬಿದ್ದಾಗಿದೆ, ನಿನ್ನ ಮುಂದೆ ಹೇಳಿ ಏನೂ ಉಪಯೋಗ ಇಲ್ಲ, ಅವನು ಸತ್ತ ಹೆಣ ಮಾತ್ರ ನೋಡುತ್ತೇ ಹೊರತು ನಿನ್ನ ಸಹೋದರಂದು ನೀನು ಅವನು ಉಳಿಯೋದಿಲ್ಲ ಅಂತ ಹೇಳಿದ ತಕ್ಷಣ ಅವಳಿಗೆ ಗಾಬರಿಯಾಯಿತು. ಜನಗಳೆಲ್ಲ ನೋಡ್ತಾ ಇದ್ದಾರೆ, ಸಮಾಧಾನ ಮಾಡಬೇಕು ಏನಾದ್ರು ಮಾಡಿ ಅಂತ ಅವ್ರದ್ದು. ಅಮ್ಮ ಸ್ನಾನ ಕೇಳು, ಉಳ್ ಬಂದ ಸಮಾಧಾನ ಮಾಡಬೇಕಲ್ಲ, ಸ್ನಾನ ಮಾಡು ಊಟ ಮಾಡು ಅಂತೆಲ್ಲ ಕೇಳಿದರೆ ದ್ರೌಪದಿ ಕೊಟ್ಟ ಉತ್ತರ ಒಂದೇ, ಆ ಕೀಚಕನ ಹೆಣ ಬೀಳಬೇಕು ಆಮೇಲೆ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ದ್ರೌಪದಿಯ ಹಠ ಅಂದರೆ ಇದು ಒಂದು, ಅಂದರೆ ವಿದ್ಯೆ ಎಂಬುದು ಕನ್ಸೆಷನ್ ತೋರಿಸೋದಿಲ್ಲ, ಬೇರೆ ಯಾವುದಕ್ಕಾದರೂ ಅಪಚಾರವಾದರೆ ಒಂದು ಮಿತಿ ಇರಬಹುದು. ದ್ರೌಪದಿಗೆ ಅಪಚಾರವಾಗಿದ್ದಕ್ಕೆ ದುರ್ಯೋಧನ ಸಪುತ್ರ ಮಿತ್ರ ಬಾಂಧವನಾಗಿ ಸಾಯ್ಬೇಕು. ನಮಗಿದು ಅರ್ಥ ಆಗಿಬಿಟ್ರೆ ಏನನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ವಿದ್ಯೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬಾರದು, ಯಾವುದಕ್ಕೆ ಅವಮಾನವೂ ಆಗಬಾರದು, ವಿದ್ಯೆಗೆ ಮಾತ್ರ ಆಗಲೇಬಾರದು ಎಂಬುದು ಅದರ ದೊಡ್ಡ ಸಾರಾಂಶ. ಅವರು ನಾಲ್ಲಿವರೆಗೂ ನಾನು ಮಲಗೋದಿಲ್ಲ, ಹೇಳೋದಿಲ್ಲ, ಊಟ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ ಅಂತ ಹೇಳಿದಾಗ ಅವರಿಗೆಲ್ಲ ಭಯ ಆವರಿಸಿದೆ, ಏನೂ ಮಾಡಾಗಿಲ್ಲ. ಅವತ್ತು ರಾತ್ರಿ ಕಾಲ ಎಲ್ಲ ಮಲಗಿದ್ದಾರೆ, ಮಧ್ಯರಾತ್ರಿಯ ಸಮಯ. ದ್ರೌಪದಿ ಎದ್ಲಂತ ಅಲ್ಲಿಂದ ಎದ್ದು ಹೊರಟಿದ್ದೆಲ್ಲಿಗೆ ಸೀದ ಭೀಮಸೇನ ಹತ್ರ ಹೋಗ್ತಾ ಇದ್ದಾರೆ. ಇದೊಂದು ದೃಶ್ಯ, ಬಹಳ ಗಂಭೀರವಾದ ದೃಶ್ಯ ಇದು. ಇಡೀ ನಮ್ಮ ಮಹಾಭಾರತದೊಳಗೆ ಮದುವೆ ಕಥೆ ಕೇಳಿದ ಮೇಲೆ ನಾವು ಹೆಚ್ಚಾಗಿ ಒಟ್ಟಿಗೆ ಇದ್ದಿದ್ದು ಯಾರು ಅಂತ ಕೇಳಿದ್ರೆ ಭೀಮ ದ್ರೌಪದಿಯರಷ್ಟೇನೆ. ಎಲ್ಲೂ ಅರ್ಜುನ ದ್ರೌಪದಿಯ ಸಿನಿಮಾ ನಾಟಕಗಳಲ್ಲಿ ತೋರಿಸಬಹುದು ಅಷ್ಟೇ ಹೊರತು ನಿಜವಾಗಲೂ ಅರ್ಜುನ ದ್ರೌಪದಿ ಹೆಚ್ಚಿದ್ದಿದ್ದಿಲ್ಲ, ಯಾರೂ ಇಲ್ಲ. ಅವರು ಶಾಪ ವಿಮೋಚನೆಗಷ್ಟೇ ಇದ್ದಿದ್ದು. ಸೌಗಂಧಿಕ ಪುಷ್ಪ ಬೇಕೋ ಭೀಮನ ಹತ್ರ ಹೋಗಬೇಕು, ಪಂಚವರ್ಣದ ಪುಷ್ಪ ಬೇಕೋ ಭೀಮನ ಹತ್ರ ಹೋಗಬೇಕು, ತುಂಬಿಸೋ ಅನ್ಯಾಯವಾಗಬೇಕೋ ಭೀಮನೇ ಶಪಥ ಮಾಡಬೇಕು ತಡೆ ಮುರಿತೇನೆ ಅಂತೇಳಿ, ದುಶ್ಯಾಸನ ಸರಿ ಕೈ ಹಾಕಬೇಕೋ ಮತ್ತೆ ರಕ್ತ ಹೀರ್ತೇನೆ ಅಂತ ಪ್ರತಿಜ್ಞೆ ಮಾಡಬೇಕು. ಪ್ರತಿ ಹಂತದಲ್ಲೂ ಕೂಡ ಪ್ರಕ್ಷಣೆಗೆ ಧಾವಿಸಿದ್ದು ಭೀಮಸೇನೇ ಹೊರತು ಉಳಿದವರಲ್ಲ ಅಂತ ಗೊತ್ತಾದರೆ ನಿಜವಾದ ಪತಿಪತ್ನಿಯರು ಅಂದರೆ ಭೀಮ ದ್ರೌಪದಿಯರೇ ಹೊರತು ವಾಯು ಭಾರತೀಯರೇ ಹೊರತು ಉಳಿದವರಲ್ಲ ಅಂತ ತೀರ್ಮಾನವಾಯಿತು. ಭೀಮನ ಹತ್ರ ಹೋದಲಂತೆ ನೋಡಿ, ಅಂತಃಪುರದಿಂದ ಅರಮನೆಗೆ ಹೋಗಬೇಕೀಗ, ಅಲ್ಲಿ ಮಹಾನಸಕ್ಕೆ ಹೋಗಬೇಕು. ಮಹಾನಸ ಅಂದರೆ ಅಡಿಗೆ ಮನೆ ಅಂತ ಅರ್ಥ. ಅಡಿಗೆ ಮನೆಗೆ ಹೋಗಬೇಕು, ಅಲ್ಲಿ ಮಧ್ಯರಾತ್ರಿಯ ಸಮಯ, ಭೀಮ ಮಲಗಿದ್ದಾನಂತಲ್ಲಿ. ದ್ರೌಪದಿ ಹೋರ್ಲಂತೆ ಆ ಕತ್ತಲಲ್ಲಿ ಹೇಗೆ ಕಾಣಿಸ್ತು ಅಂತ ಪ್ರಶ್ನೆ ಇದೆ. ಕತ್ತಲಲ್ಲಿ ಭೀಮ ಹೇಗೆ ಕಂಡ, ಹೇಗೆ ನೋಡಬೇಕು ಅಂತ ಕೇಳಿದ್ರೆ ಮಹಾಭಾರತ ಹೇಳುತ್ತೆ, ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ. ನಿಜವಾಗ್ಲೂ ಮಹಾಭಾರತ ಜನ ಓದಿಲ್ಲ, ಭೀಮ ಮಲಗಿದ್ದಾನಲ್ಲ, ಆತನ ಮೈಯ ಬೆಳಕಿಗೆ ಅಡಿಗೆ ಮನೆ ಹೊಳಿತಾ ಇದೆ ಅಂತ, ಜೋರ ಹೊಳಿತಿದೆ ಅಂತ. ಈ ನಮಗೆ ಅರ್ಥ ಆಗ, ಸತ್ವ ಪ್ರಚುರ ದೇಹ ಅವರು, ಸತ್ವ ಪ್ರಚುರ ದೇಹ ಆದ್ದರಿಂದ ಅವರ ದೇಹಕ್ಕೆ ಎಂದೂ ಕೂಡ ಬಂಕೆ ಇಲ್ಲ, ಅಂಥ ತೇಜಸ್ಸದವತ್ತು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ದೇವತೆಗಳು ಚಿತ್ರ ಬರೀಬೇಕಾದ್ರೆ ಅವರ ತಲೆಯ ಸುತ್ತ ಒಂದು ಬೆಳಕನ್ನು ತೋರಿಸ್ತಾರೆ, ಯಾತಕ್ಕೆ ಅಂದರೆ ತೇಜೋಮಯ ದೇಹ ಅಂತ ತೋರಿಸೋದಕ್ಕೋಸ್ಕರ. ಭೀಮನಿಗೆ ಯಾವುದು ಬೆಳಕು ಇಟ್ಕೊಂಡು ತೋರಿಸಬೇಕಾಗಿಲ್ಲ, ಆತನೇ ಬೆಳಕು. ಈಗ ಟಾರ್ಚ್ ಬಿಟ್ಟು ಬೆಳಕು ನೋಡೋಕ್ಕಾಗ, ದೀಪ ನೋಡ್ತಾರೆ ಯಾರು ಕೂಡ, ಅದರಿಂದ ಟಾರ್ಚ್ ಕಾಣಬೇಕು. ದೀಪ ಅಲ್ಲ, ಆಸ್ಟ್ರೋಮೆಟಿಕ್ ಶಕ್ತಿ ಇರುತ್ತೆ, ಇವೇ ಈ ಶಕ್ತಿ ಇದ್ದಾಗ ಭೀಮಸೇನ ಮೈ ಹೇಗಿರಬೇಕು. ಆದ್ದರಿಂದ ಭೀಮಸೇನ ತೇಜೋ ಮೂರ್ತಿ ಭೀಮಸೇನ, ಆದ್ದರಿಂದ ಬೆಳಕು ಬಂತು. ಅಷ್ಟೇ ಹೇಳಿದಲ್ಲ ವೇದವ್ಯಾಸರು, ದ್ರೌಪದಿ ಬೆಳಕು ಹೇಗೆ, ದ್ರೌಪದಿ ಮೈಬಣ್ಣ ಇದೆಯಲ್ಲ, ಅಷ್ಟು ಬೆಳಕತ್ತೆ. ಮತ್ತೆ ಎರಡು ಬೆಳಕು ಸೇರಿದಾಗ ಲೈಟ್ ಜಾಸ್ತಿ ಆದಾಗ ಐತೆ ಹೊರತು ಅದು ಕತ್ತಲೆಯ ವಾತಾವರಣನೇ ಇಲ್ಲ. ದ್ರೌಪದಿ ದೇಹದಿಂದ ಬೆಳಕು ಚಿಮ್ತಾ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ದ್ರೌಪದಿ ಅಂದರೆ ಭಾರತಿ, ಭಾರತಿ ಅಂದರೆ ವಿದ್ಯುನ್ನಾಮಕ್ಕೆ ವಿಧಿಜಾತೆ, ವಿದ್ಯುತ್ ಅಂತ ಹೆಸರು. ಭಾರತೀ ದೇವಿಗೆ ವಿದ್ಯುತ್ ಅಂತ ಕರೆದಿದ್ದಾರೆ. ವಿದ್ಯುತ್ಪತಿರ್ ವಾಯುರೇವ ನಯೇದ್ ಬ್ರಹ್ಮ ನಚಾಪರಹ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರ ಮಾತು. ಜಗನ್ನಾಥದಾಸರು ಭಾರತಿ ಮಜ್ಜನನೆಯೇ ಭಾರತಿ ಅಂತ ಹೇಳಬೇಕಾದ್ರೆ ವಿದ್ಯುನ್ನಾಮಕ್ಕೆ ವಿಧಿಜಾತೆ ಅಂತ ಹೇಳಿದ್ದಾರೆ. ವಿದ್ಯುತ್ ಅಂತವರ ಹೆಸರು. ವಿದ್ಯುತ್, ವಿದ್ಯುತ್ ಶಕ್ತಿ ಕೇಳ್ತೇವಲ್ಲ, ಇದ್ರ ಶಕ್ತಿನೇ ಎಷ್ಟು ಜೋರಾಗಿದ್ರೆ ಅಭಿಮಾನಿ ದೇವತೆ ವಿದ್ಯುತ್ತು ಮಿಂಚು ಮಿಂಚಿದೆಯಲ್ಲ, ಅದು ನ್ಯಾಚುರಲ್ ವಿದ್ಯುತ್. ಅದು ಒಂದು ಏನು ಮಿಂಚುತ್ತಲ್ಲ, ಸಿಡಲ್ ಹೊಡೆಯುತ್ತಲ್ಲ, ನ್ಯಾಚುರಲ್ ಎಷ್ಟು ಭಯಂಕರ ಸಿಡಲ್ ಹೊಡೆದ ಏನೇನಾಗುತ್ತೆ ನಮಗೆ ಗೊತ್ತಿದೆ. ಅದಕ್ಕೆ ಅಭಿಮಾನಿ ದೇವತೆ ಸಾಕ್ಷಾತ್ ದ್ರೌಪದಿ ಭಾರತಿ. ಆದ್ದರಿಂದ ಅವರ ಬೆಳಕಿಗೆ ಅಂಥ ಒಂದು ಕಣ್ಣು ಕೋರೈಸ್ತಕ್ಕಂಥ ಬೆಳಕು ಬಂತು. ಭೀಮಸೇನ ಹತ್ರ ಹೋದಲಂತೆ, ಗಾಢವಾಗಿ ಆಲಿಂಗನ ಮಾಡಿಕೊಂಡ್ಲಂತೆ, ಭೀಮನನ್ನು ಎಬ್ಬಿಸಿದಲಂತೆ. ಅಲ್ಲಿ ಒಂದು ಮಾತು ಬರುತ್ತೆ, ದ್ರೌಪದಿ ಏನು ಮಾಡಿಲ್ಲಂತೆ, ಮಧ್ಯಮಂ ಪಾಂಡುನಂದನಂ, ಮಧ್ಯಮ ಪಾಂಡುನಂದನನ್ನು ಆಲಿಂಗನ ಮಾಡಿಕೊಂಡ್ಲು ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ಗೊಂದಲ ಬರುತ್ತಾಗ, ಮಧ್ಯಮ ಪಾಂಡುನಂದನ ಹೇಗಾಗೋದು ಭೀಮಸೇನ? ನಿಜವಾಗಲೂ ಕೂಡ ಮಧ್ಯಮ ಆಗೋದು ಅರ್ಜುನ, ಭೀಮಸೇನ ಅಲ್ಲ. ಧರ್ಮರಾಜ ಭೀಮಸೇನ, ಅರ್ಜುನ ನಕಲ ಸಹದೇವ. ಮಧ್ಯಮ ಅಂತ ಹೇಗೆ ಬಂತು ಮಹಾಭಾರತದಲ್ಲಿ ಪದ? ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ, ನಮ್ಮ ಜನಕ್ಕೆ ಇಷ್ಟ ಅರ್ಥ ಆಗತ್ತಷ್ಟೇ. ವೇದವ್ಯಾಸರು ಬಹುಶಃ ವಯಸ್ಸಾದ ಮೇಲೆ ಬರೆದಿರ್ಬೇಕು, ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು, ಅವ್ರ ಮೇಲೆ ಹಾಕಿಬಿಡೋ ಒಂದಿಷ್ಟು. ಎಷ್ಟೋ ಜನ ಅಂತ ಮಹಾನುಭಾವರು ಇರ್ತಾರೆ, ತಮ್ಮ ದೋಷಗಳನ್ನು ದೊಡ್ಡವ್ರಿಗೆ ಹಾಕೋದೇ ಪದ್ಧತಿ. ಅದಕ್ಕೆ ಅವ್ರು ಹೇಳುತ್ತಾರೆ, ವೇದವ್ಯಾಸರು ವೇದ ವಿಭಾಗ ಮಾಡಿದವರು, ಸಾಕ್ಷಾತ್ ನಾರಾಯಣವರು. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಸಾಕ್ಷಾತ್ ನಾರಾಯಣವರು ಯಾತಕ್ಕೆ ಮಧ್ಯಮ ಅಂತ ಬರೆದಿದ್ದಾರೆ ಅಂದರೆ, ಮಧ್ಯಮಂ ಪಾಂಡುನಂದನಂ ಉಪನಿಷತ್ ಹೇಳುತ್ತೆ. ಮಧ್ಯಮಂ ಅಂದರೆ ಅಯಂ ವಾವ ಶಿಶು ಮಧ್ಯಮ ಪ್ರಾಣ. ಮಧ್ಯಮ ಅಂತ ಹೇಳಿದ್ರೆ ವಾಯುದೇವರು ಅಂತ ಅರ್ಥ ಉಪನಿಷತ್ತಿನ ಮಾತುಗಳು. ಮಧ್ಯಮಂ ಪಾಂಡುನಂದನಂ, ಪಾಂಡವರಲ್ಲಿ ಮಧ್ಯಮ ಅಂತ ಅರ್ಥ ಅಲ್ಲ, ವಾಯುದೇವರ ಅವತಾರ ಪಾಂಡುರಾಜನ ಮಗ ಅಂತ ಅರ್ಥ. ಅದಕ್ಕೆ ಇದಕ್ಕೊಂದು ಅಬ್ಜೆಕ್ಟಿವ್ ಅಲ್ಲ, ಅದು ಒಂದು ವಾಯುದೇವರು ಪರಮ ವಾಯು ಉತ್ತಮ. ಯಾರು ಗೊತ್ತಾ? ನಾರಾಯಣ. ಮಧ್ಯಮ ಯಾರು ಅಂದರೆ ವಾಯುದೇವರು, ಉಳಿದವರೆಲ್ಲ ಅವರರು ಅಂತ ಅರ್ಥ. ಬ್ರಾಡ್ ಕ್ಲಾಸಿಫಿಕೇಶನ್ ಇರುವಂತ ಉತ್ತಮ ಅಂದರೆ ಸರ್ವೋತ್ತಮ ನಾರಾಯಣ, ಮಧ್ಯಮ ಅಂದರೆ ಜೀವೋತ್ತಮ ವಾಯುದೇವರು, ಅಧಮರು ಅಂದರೆ ಗರುಡಶೇಷಾದಿಗಳಿಂದ ಅಧಮರು ಅಂತ ಹೆಸರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮಧ್ಯಮ ಸದ ಉಪನಿಷತ್ತಿನ ಪದ ಉಪಯೋಗಿಸಿದ್ದಾರೆ. ಮಹಾಭಾರತ ಏನದು? ಒಂದು ಐದನೆಯ ವೇದ ಅಂತ ಕರೆದಿರೋ. ಕಾಷ್ಣಂ ಭಾರತಂ ಪಂಚಮೋ ವೇದ ಅಂತ ಅದಕ್ಕೆ ಹೆಸರು. ಆದ್ದರಿಂದನೇ ಭೀಮಸೇನನ್ನು ಕರೆದು ಸರಿಯಾಗಿದೆ. ಅದು ಸತ್ಯ ಧರ್ಮಸ್ವಾಮಿಗಳು ಅಂತ ಒಬ್ಬರಿದ್ದಾರೆ, ಅವರು ಬರೀತಾರೆ. ಇನ್ನೊಂದು ಅರ್ಥನೂ ಅದಕ್ಕುಂಟು. ಆತ ಮಧ್ಯಮ, ವಾಯುದೇವರ ಅವತಾರದಲ್ಲಿ ಮಧ್ಯಮ. ಅದೇ ಹೇಗೆ ಮಧ್ಯಮ ಅಂತ ಕೇಳಿದರೆ, ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ವಾಯುದೇವರ ಅವತಾರ ಮೂರು, ಹನುಮಂತ ಪ್ರಥಮದಲ್ಲಿ, ಹನುಮಂತ ದ್ವಿತೀಯದಲ್ಲಿ, ಕಲಿ ಭೀಮ ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ. ಪ್ರಥಮ ಅವತಾರ ಹನುಮಂತ, ಕೊನೆಯ ಅವತಾರ ಮಧ್ವಾಚಾರ್ಯರು, ಮಧ್ಯದ ಅವತಾರ ಭೀಮಸೇನ. ಅದಕ್ಕೆ ಮಧ್ಯಮಂ ಸರಿಯಾಗಿ ಹೇಳಿದ್ದಾರೆ, ಸರಿಯಾಗಿ ಅವತಾರ ಹತ್ರ ಇದು ಕಾನ್ಸೆಪ್ಟ್ ಬಂತು ಅದರೊಳಗೆ. ಆ ದೃಷ್ಟಿಯಲ್ಲಿ ಮುಂದೆ ಮಹಾಭಾರತಲೇ ಬರುತ್ತೆ ಭೀಮಸೇನ ಆಚಾರ್ಯ ಅವತಾರ ಮಾಡೋ ವಿಷಯ, ಎಲ್ಲೋ ಬಂದಿದ್ದಲ್ಲ, ಮಹಾಭಾರತಲೇ ಬಂದಿರೋ ವಿಚಾರ, ಮುಂದೆ ಉಪನ್ಯಾಸದಲ್ಲಿ ಬರುತ್ತದೆ. ಆದ್ದರಿಂದ ವೇದವ್ಯಾಸರ ಅಭಿಪ್ರಾಯ ಸ್ಪಷ್ಟವಾಗಿದೆ. ದ್ರೌಪದಿ ಹಾಗೆ ಮಾಡಿಲ್ಲ, ಭೀಮಸೇನಿದ್ದೇನಾ? ನಿಂದಿದ್ದರೆ ಹೆಸರೇ ಭೀಮಸೇನಿಗಿಲ್ಲ, ಧ್ಯಾನ ಅಷ್ಟೇನೆ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ, ವಾಯುದೇವರು ನಿದ್ರೆ ಇಲ್ಲ, ಅವ್ರು ನಿದ್ರೆ ಮಾಡಿದರೆ ನಾವ್ಯಾರೂ ಹೇಳೋದೇ ಇಲ್ಲ, ಅದು ನಮಗೆ ಗೊತ್ತು. ಅವರೇನಾದ್ರೂ ಒಂದು ಸೇಲ್ ಹಾಕಿದ್ರು ಸಾಕು. ಮದ್ರಾಸವರು ತಮಾಷೆಯಾಗಿ ಬರೀತಾರೆ, ಈ ಶ್ವಾಸಮಂತ್ರ ಮಾಡೋ ಜಪ ಕಥೆ ಕೆಲಸನ ಬೇರೆ ದೇವತೆಗಳು ಯಾಕೆ ಕೊಡಲಿಲ್ಲ ಪರಮಾತ್ಮ? ವಾಯುದೇವರು ಯಾಕೆ ಕೊಟ್ಟ ಅಂದರೆ, ಅವ್ರು ಬರೀ ರಜಾ ಹಾಕಿ ಹೋಗೋರು, ಜಗತ್ತೇನಾಗ್ತಿದ್ದ ಗತಿ ಅಂತ ಬರೀತಾರೆ. ಸರಸ್ವಾರ್ಥ ವಿಲಾಸದಲ್ಲಿ ವಜ್ರಾಸವನ್ನು ತಮಾಷೆಯಾಗಿ ಬರೀತಾರೆ, ಬೇರೆ ದೇವತೆಗಳ ರೆಸ್ಟ್ ತಗೊಂಡ್ಬಿಡ್ತಾರೆ ಮಧ್ಯೆ ಮಧ್ಯೆ, ಜಗತ್ತೇನಾಗಬೇಕಾಗಿತ್ತು. ಅದಕ್ಕೆ ಎಂದೂ ರೆಸ್ಟ್ ತಗೊಳ್ಳದೆ ಇರತಕ್ಕಂಥವ್ರು ವಾಯುದೇವರು ಅಂತ ಈ ಉಸಿರಾಟದ ಡಿಪಾರ್ಟ್ಮೆಂಟ್ ಅವರಿಗೆ ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಹೇಳಿದ್ದಾರೆ. ಸ್ವಲ್ಪ ಉಸಿರು ಹೆಚ್ಚು ಕಡಿಮೆ ಏದುಸಿರು ಬಿಡಬೇಕಾದ್ರೆ ಗಾಬರಿ ಆಗ್ತಾರೆ ಮನುಷ್ಯ. ಇನ್ನು ಉಸಿರು ನಿಂತವ್ರ ಗತಿ ಏನಾಗ್ತಿತ್ತು ಅಂದರೆ, ಎಂದೂ ಪ್ರಳಯ ಕಾಲದಲ್ಲೂ ಮೈ ಮರಿದೇ ಇರತಕ್ಕಂಥ ದೇವತೆ ಅಂದರೆ ವಾಯುದೇವರು. ಉಪನಿಷತ್ತಿನಲ್ಲೇ ಬಂದಿರೋ ಮಾತುಗಳವೆಲ್ಲ, ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಉಪನಿಷತ್ತುಗಳು ಹೇಳ್ತಾ ಇವೆ. ಭೀಮಸೇನ ಇಬ್ಬರು ಮಾತಾಡ್ಕೋತಾ ಇದ್ದಾರಂತೆ, ತುಂಬ ದೊಡ್ಡ ಭಾಗ ಅದು ಒಂದು. ಇದು ತುಂಬ ಹೊತ್ತು ಮಾತಾಡ್ತಾರೆ ಇಬ್ಬರು, ಭಯದ ಹೆಸರೇ ಇಲ್ಲ, ಯಾರೋ ನೋಡಿಬಿಟ್ರೆ ಗಿಡ್ಬಿಟ್ರೆ ಹೆಸರೇ ಇಲ್ಲ. ಭೀಮಸೇನ ಕೇಳಿದ್ದೆ, ದ್ರೌಪದಿ ಹೇಗಿದ್ದಿ ಅಂತ ಕೇಳಿದ್ದೇನೆ ಅಂತ ಒಳ್ಳೆ ತಮಾಷೆ ದ್ರೌಪದಿ ಹೇಳುತ್ತಾಳೆ. ಧರ್ಮರಾಜನ ಕೈ ಹಿಡಿದವರಿಗೆ ಸುಖ ಎಲ್ಲಿರ್ತದೆ ಅಂತ ಕೇಳಿಲ್ಲಂತೆ, ಭಾಳ ತಮಾಷೆ ಅದು. ಒಂದು ವ್ರತ ಉಪವಾಸ ಮಾಡಿದ್ರೆ ಆರಾಮಾಗಿದ್ದೀರ? ಏನು ಆರಾಮಿ, ಕಟ್ಟೋ ಇಟ್ಟೋ ಇದಾಗೆಲ್ಲ ಶುರುವಾಗಿಬಿಟ್ಟು ಆರಾಮಿರ್ತಾರೆ ಅಂತ ಹೇಳಿದ್ರೆ ತಮಾಷೆ ಅದು. ಒಂದು ಧನುರಾಜನ ಕೈ ಹಿಡಿದವರಿಗೆ ಏನು ಸುಖ ಇರ್ತದೆ? ಅದಕ್ಕೆ ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ. ಸಾಧನೆ ಮಾಡಬೇಕು ಅಂತ ಹೊರಟ್ರೆ ನಾವು ಸುಖ ಪಡ್ತೀವಿ ಅಂತ ಹೇಳಿ ಸಾಧನೆ ಮಾಡೋಕ್ಕಾಗೋದಿಲ್ಲ. ವಿದ್ಯಾರ್ಥಿ ಎಂಜಾಯ್ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಎಂದು ಪಾಸ್ ಆಗ್ತಾನೆ ಮಧ್ಯೆ ಅವನು. ಹೇಗೆ ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ, ಸುಖವನ್ನು ಸ್ಯಾಕ್ರಿಫೈಸ್ ಮಾಡಬೇಕು, ನಿದ್ರೆನೇ ಬಿಡಬೇಕು. ಹಾಗಿದ್ರೆ ಮಾತ್ರ ವಿದ್ಯೆ ಒಲಿಯುತ್ತಲ್ಲ, ಆ ತರಹನೇ ದರ್ಬಾರನ ಕೇಳಿದ್ರೆ ಏನು ಸುಖ ಇರುತ್ತೆ? ತುಂಬ ಕಷ್ಟವಾಗ್ತಿದೆಯಾ ಅಂತ ಕೇಳಿದರೆ, ನನಗೆ ಕಷ್ಟ ಆಗ್ತಾ ಇಲ್ಲ, ಇವರೆಲ್ಲರೂ ನೋಡಿ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾಳೆ. ಎಂಥ ಧರ್ಮರಾಜ, ರಾಜಸೂಯಾಗ ಮಾಡಿದವನು, ಒಬ್ಬೊಬ್ಬ ಲಕ್ಷಾಂತರ ಜನಗಳನ್ನು ಕೋಟ್ಯಂತರ ಜನಕ್ಕೆ ಅನ್ನ ಹಾಕ್ತಿದ್ದವನು, ಇವತ್ತೊಬ್ಬ ಕಂಕ ಯತಿಯಾಗಿ ಬಿಟ್ಟು ದಾಳ ಹಾಕೋತ ಕೂತಿದ್ದಾರಲ್ಲ, ಕಂಡ್ರೆ ಎಷ್ಟು ದುಃಖ ಆಗುತ್ತೆ. ಮೆಡಿಕಲ್ ಪಾಸ್ ಫಸ್ಟ್ ರ್ಯಾಂಕ್ ಪಾಸ್ ಮಾಡಿದ್ರು ದಿನಗೂಲಿ 50 ರೂಪಾಯಿ ತಂದರೆ ಎಷ್ಟು ಸಂಕಟ ಆಗುತ್ತೆ ಲೆಕ್ಕ ಹಾಕಿಬಿಟ್ರೆ. ಆ ಡೊನೇಷನ್ ಯಾರಿಗೆ ಇಟ್ಟಬೇಕೋ ಬೇಡ, ಕೊನೆ ಪಕ್ಷ ಇದಕ್ಕೆ 50 ರೂಪಾಯಿ 25 ರೂಪಾಯಿ ಸಂಬಳ ಬಂತು ಅಂತ ಕೇಳಿದರೆ ಸಂಬಳನಾದ ಒಂದು ಧರ್ಮರಾಜನ ಬದುಕು ಬದುಕಾಯ್ದು ಒಂದು, ಅದು ಕಣ್ಣಂಗೆ ದುಃಖ ಆಗ್ತಾ ಇದೆ. ಚಕ್ರವರ್ತಿ ಆದವರು ಹಾಗಿದ್ರೆ ಏನರ್ಥ? ಯಾರೋ ಎಫ್ ಡಿ ಸಿ ಏನು ಕ್ವಾಲಿಫಿಕೇಶನ್ ಇಷ್ಟ ಹಾಗಿದ್ರೆ ಸರಿ ಅಂತ ನಿನ್ನ ಪುಣ್ಯ ಸಿಕ್ಕಿದ್ದಿಷ್ಟೇ ಅಂತ ಹೇಳ್ತಾರೆ. ಇನ್ನೂ ನಿಮಗೆ ಅಷ್ಟೊಂದ್ರಕ್ಕೆ ಅದು ಸಿಕ್ಕಿಲ್ಲ, ಪುಣ್ಯ ಅಂತ ಕರೀತಾರೆ. ಆದರೆ ಇವತ್ತು ಚಕ್ರವರ್ತಿ ಆದವನು ಹೇಗಿರೋದು ಎಷ್ಟು ದುಃಖ ಆಗುತ್ತೆ ನನಗೆ, ಅರ್ಜುನ ನೋಡಿ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಶತ್ರುಗಳನ್ನು ಕುಣಿಸ್ತಾ ಇದ್ದವನು, ಪಾರ್ಥಯವ ಧರೋದ್ಧರಹ, ಒಂದ್ಸರಿ ಧನುಸ್ಸನ್ನು ಠಂಕಾರ ಮಾಡಿದರೆ ನಡಗಬೇಕು ಜನರ ಶತ್ರುಗಳು. ಅಂಥ ವ್ಯಕ್ತಿ ಇವತ್ತು ಸಂಗೀತ ಹೇಳ್ತಾ ಕೂತಿದ್ದಾನೆ ಅಂದರೆ ನನ್ನ ಗತಿ ಏನಾಗಬೇಕು ಅಂತ ಹೇಳಿದ್ದಾಳೆ. ಅರ್ಜುನ ಮಾಡ್ತಾರೆ ಕೆಲಸ ಏನು? ಹೆಂಗಸರ ಮಧ್ಯೆ ಕುತ್ಕೊಂಡು ಬಿಟ್ಟು ನರ್ತನ ಹೇಳ್ಕೊಡ್ತಾ ಸಂಗೀತ ಹೇಳ್ಕೊಡ್ತಾ ಇವಳು ಕಾಲ ಕಳೀತಿದ್ದಾರಲ್ಲ, ಇದನ್ನು ಕಂಡ್ರೆ ನಮ್ಗೆ ಹೊಟ್ಟೆ ಉರಿಯೋದಿಲ್ವಾ, ಈಗ ಇದಕ್ಕೆ ನಂಗೆ ದುಃಖ ಆಗುತ್ತೆ, ನನಗೆ ದುಃಖ ಇಲ್ಲ, ಇವ್ರನ್ನ ಕಂಡ್ರೆ ದುಃಖ ಆಗುತ್ತೆ ಅಂತ ಹೇಳಿದ್ದಾರೆ. ನಮಗೂ ಹಾಗೇನೆ, ಮನುಷ್ಯ ಜನ್ಮ ಅಂತ ಜನ್ಮ ಬಂದು ಕ್ಲಬ್ನಲ್ಲಿ ಕುಡಿದು ಬಿದ್ದಿದ್ರೆ ಏನು ಆನಂದ ಪಡ್ತಾರೆ ಜನಗಳು ನೋಡಿಬಿಟ್ರೆ, ಅಪ್ಪ ಅಮ್ಮ ಯಾವುದೋ ಊರಿಗೆ ಮಗ ಓದ್ಲಕ್ಕೆ ಅಂತ ಕಳಿಸಿದ್ರೆ ಅಂತ ಅವನ್ನೆಲ್ಲ ಸಿನಿಮಾ ಥಿಯೇಟರ್ನಲ್ಲಿ ಬಿದ್ದಿದ್ದಿದ್ರೆ ಎಷ್ಟು ಸಂಕಟ ಆಗುತ್ತೆ ವಿಷಯ ಗೊತ್ತಾದ್ರೆ. ಮಾನವ ಜನ್ಮ ದೊಡ್ಡದು, ಧರ್ಮರಾಜ ಆಗಿದ್ದಾನೆ ಅಂತ ನಂಗೆ ದುಃಖ ಆಗ್ತಾ ಇದೆ, ಆತನೋಡಿ ನಂಗೆ ದುಃಖ ಆಗ್ತಾ ಇದೆ, ಮತ್ತೆ ವಿರಾಟ್ ರಾಜ್ ನೋಡಿ ದುಃಖ ಆಗ್ತಾ ಇದೆ ನನಗೆ. ಯಾತಕ್ಕೆ? ನಿನ್ನಂಥ ವ್ಯಕ್ತಿನ ಇಟ್ಕೊಂಡು ಉಪಯೋಗ ಮಾಡ್ಕೋತಾ ಇಲ್ಲ ಅಂದ್ರೆ ದುಃಖ ಆಗ್ತಾ ಇದೆ ನನಗೆ ಅಂತ ಕೇಳುತ್ತೆ. ಭೀಮಸೇನ ಅವನು ಹೆದರ್ತಾ ಇದ್ದಾನೆ ಕೀಚಕನಿಗೆ, ರೆಮಿಡಿ ಭೀಮಸೇನ ಇದ್ದಾನೆ ಈಗ. ಉಪಯೋಗ ಮಾಡಿಕೊಂಡ ಕೀಚಕನ ಕತೆ ಮುಗಿದೋಗುತ್ತಲ್ಲ, ಉಪಯೋಗ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ತನಗೀಗ. ನಿನ್ನನ್ನು ನೋಡಿ ನನಗೆ ಆ ರೀತಿ ಯೋಚನೆ ಬರ್ತಾ ಇದೆ. ಭೀಮಸೇನ ದುಃಖದ ಹೆಸರಿಲ್ಲ, ಆನಂದ ಸುಖತೀರ್ಥ ಅಂತಾನೆ ಹೆಸರು, ದುಃಖದ ಹೆಸರಿಲ್ಲ. ಆದರೆ ಉಪಯೋಗ ಮಾಡ್ಕೋತಾ ಇಲ್ವಲ್ಲ ಜನ, ಮನೆ ಡಿಕ್ಷನರಿ ಇದೆ, ಯಾವ ಡಿಫಿಕಲ್ಟ್ ವರ್ಡ್ ಬಂದು ಊರೆಲ್ಲ ಕೊಡ್ತದೆ ಕೊಡೋದು, ಊರೆಲ್ಲ ಸುತ್ತಿರೋದು ಅಲ್ಲೇ ಇದೆ, ಮನೆಯೊಳಗೆ ಇದೆ, ಓಪನ್ ಮಾಡಿದ್ರೆ ಸಿಗುತ್ತೆ. ತುಂಬಾ ದಿನ ಸಮಸ್ಯೆ ಹಾಗೇನೆ, ಎಷ್ಟೋ ಪ್ರಶ್ನೆ ಉತ್ತರ ಅಲ್ಲೇ ಇರುತ್ತೆ, ಹುಡುಕೋದಕ್ಕೆ ಅವರು ಪೇಷನ್ಸ್ ಇರೋದಿಲ್ಲ. ಇದು ಬಲಿಷ್ಠನ ಭಾರಿ ದುರಂತ ಅದು. ವಿರಾಟ್ ರಾಜನ್ ನೋಡಿದ್ರೆ, ಜನಗಳು ನೋಡಿದ್ರೆ ನನ್ನ ಸಂಕಟ ಆಗ್ತಾ ಇದೆ. ಸ್ವಲ್ಪ ಕೂಡ ವಿವೇಕ ಇಲ್ಲ. ಯಾರು ವಿಚಾರದ ಪರಿಪಾಕವನ್ನೇ ಕೊಳ್ಳಕ್ಕೆ ತಯಾರಿದ್ದಾರೋ ಅಂತ ಗುರುವಾದ ನಿನ್ನ ಅಡಿಗೆ ಮನೆ ಸೇರಿಸಿಬಿಟ್ಟಿದ್ದಾರೆ ಅಂತ ಕೇಳಿದರೆ ಏನು ಅರ್ಥ ಆಗ್ತಾ ಇಲ್ಲ. ಓದಿದ್ದಕ್ಕೇನಪ್ಪ ಗುರುತು, ಊಟ ಸರಿಯಾಗಿ ಮಾಡ್ಕೊಂಡಿದ್ದೇನೆ. ಊಟಕ್ಕೋಸ್ಕರ ಶಾಸ್ತ್ರ ಓದೋದಲ್ಲ, ಪಾಠಕ್ಕೋಸ್ಕರ ಓದೋದೇ ಹೊರತು ಬ್ರಹ್ಮ ದರ್ಶನಕ್ಕೆ ಓದಬೇಕು. ತತ್ವಜ್ಞಾನಾರ್ಥ ದರ್ಶನಂ, ಶಾಸ್ತ್ರಾಧ್ಯಯನದ ಫಲ ಲೌಕಿಕ ಜೀವನದಲ್ಲಿ ಮುಂದೆ ಬರೋದಲ್ಲ ಅಂತ ಹೇಳುತ್ತಾರೆ. ಲೌಕಿಕದಲ್ಲಿ ಮುಂದೆ ಬಂದರೆ ಶಾಸ್ತ್ರಾಧ್ಯಯನದ ಫಲ ಅಲ್ಲ, ದೇವರನ್ನ ಕಣ್ಣಾರೆ ಕಾಣಬೇಕು, ಅದು ಶಾಸ್ತ್ರಾಧ್ಯಯನದ ಫಲ. ಒಬ್ಬ ಸ್ಪೆಷಲ್ ಸರ್ಜನ್ನು ಬರೀ ನೆಗಡಿ ಕೆಮ್ಮನ ಔಷಧ ಕುತ್ಕೊಂಡ್ಬಿಟ್ರೆ ಗತಿ ಏನಾಗುತ್ತೆ ಈಗ? ಅದು ಹಾರ್ಟ್ ಸ್ಪೆಷಲಿಸ್ಟ್ ಅವನು, ಅವ್ನು ಎಷ್ಟೋ ಜನ ಪ್ರಾಣ ಉಳಿಸ್ಕೊತಾರೆ. ಅಂದ್ರೆ ನೆಗಡಿ ಅವ್ರು ಕೆಮ್ಮಿ ಔಷಧಿ ಅಂತ ತಗೊಳ್ಳಿ ಇನ್ನು ತಗೊಳ್ಳಿ, ನಿಮಗೆ ಆಸ್ಪ್ರೋ ಕೊಡ್ತಾ ಅನಾಲ್ಜಿನ್ ಕೊಡ್ತಾ ಕುತ್ಕೊಂಡ್ಬಿಟ್ರೆ ಗತಿ ಏನಾಗ್ತದೆ? ಅದು ಔಷಧಿ ಇರಬಹುದು, ಅದು ಅವನಿಗೆ ಕೊಡೋದಲ್ಲ. ಈ ಬಹಳ ಮೇಲ್ಮಟ್ಟದ ವ್ಯಕ್ತಿ ಅವನು, ಅವನಿಗೆ ತಕ್ಕಂತೆ ಕೆಲಸ ಮಾಡಬೇಕು. ನಿನ್ನಂಥ ವ್ಯಕ್ತಿ ಸರಿಯಾಗಿ ಉಪಯೋಗ ಮಾಡ್ಕೋತಾ ಇಲ್ಲ. ನಮ್ಮಲ್ಲಿ ತುಂಬಾ ಜನ ಕೇಳ್ತಿರ್ತಾರೆ, ಯಾತಕ್ಕೆ ನೀವು ಎಲ್ಲ ದೂರ ಹೋಗ್ತೀರಿ ಅಂದರೆ, ಇಲ್ಲಿ ಸ್ಕೋಪ್ ಇಲ್ಲ ಹೋಗ್ತೀವಿ ಅಂತ ಹೇಳ್ತಾರೆ. ಆ ಟೈಪ್ ಉಪಯೋಗ ಮಾಡ್ಕೊಳ್ಳೋಕ್ಕಾಗದೆ ಹೋದರೆ ಜನಕ್ಕೆ ಇರೋದು ಭಾರಿ ಕಷ್ಟ ಆಗುತ್ತೆ. ತುಂಬ ಜನ ಯೋಚನೆ ಮಾಡಿದರೆ ಇವತ್ತು ರಾಯರ ಬಗ್ಗೆ ಎಷ್ಟು ಉಪಯೋಗ ಮಾಡಿಕೊಂಡಿದ್ದಾರೆ, ಎಷ್ಟು ಗ್ರಂಥ ಬರೆದು ಗೊತ್ತಾರ, 50ಕ್ಕಿಂತ ಹೆಚ್ಚು ಗ್ರಂಥ ಬರೆದಿದ್ದಾರೆ. ಇವತ್ತು ಗ್ರಂಥನ ಓದೋರು ಬೇಡ, ಒಂದು ಕಡೆ ಅಷ್ಟು ಗ್ರಂಥ ತೋರಿಸೋ ಯೋಗ್ಯತೆ ನಮ್ಮ ಜನಗಳಿಗಿಲ್ಲ, ಹಾಗಾಗಿಬಿಟ್ಟಿದೆ. ರಾಯರು ಬೃಂದಾವನ ತೋರಿಸ್ತಾರೆ ಹೊರತು ಅವ್ರು ಗ್ರಂಥ ನೋಡಿ ಅಂತ ತೋರಿಸಬಾರದೆ. ಯಾರ್ದೋ ಸಮಾಧಿ ತೋರಿಸ್ಬೋದು, ಗ್ರಂಥನೇ ಬರೆದಿಲ್ಲ ಸಮಾಧಿ ತೋರಿಸಿ, ಗ್ರಂಥ ಬರೆದವ್ರು ಗ್ರಂಥ ತೋರಿಸ್ಬೇಕಲ್ಲ. ಮೊದಲೀಗ ತೋರಿಸೋ ಸ್ಥಿತಿಯಲ್ಲಿಲ್ಲ, ಗ್ರಂಥ ಅಷ್ಟು ಗ್ರಂಥನ ಪ್ರಿಂಟಾಗಿ ಸಿಗ್ತಾನೆ ಇಲ್ಲ, ಎಷ್ಟೋ ಗ್ರಂಥ ಕಳೆದೋಗಿದೆ. ಬರೆದ ವೇದತ್ರಯ ವಿರುತ್ತೇನೆ ಇಲ್ಲ, ಆರಾಧನೆ ಮಾಡಿದ್ದು ಮಾಡಿದ್ದೇನೆ, ವಾರಿ ಜೋರನೆ ಮಾಡಿದ್ದು ಮಾಡಿದ್ದೇನೆ. ಇಷ್ಟು ಲಕ್ಷ ಖರ್ಚು ಆಯ್ತು, ಅಷ್ಟು ಲಕ್ಷ ಖರ್ಚಾಯ್ತು ಅಂತ. ಎಷ್ಟು ಲಕ್ಷ ಖರ್ಚು ಮಾಡಿದ್ರು ಕೂಡ ಅವರ ಜ್ಞಾನ ಕಾರ್ಯದ ಲಕ್ಷಣೇ ನಿಮಗಿಲ್ವಲ್ಲ, ಏನು ಲಕ್ಷ ಮಾಡೋದು ಈ ಮಧ್ಯೆ? ಯೋಚನೆ ಮಾಡಬೇಕೋ ಇಲ್ಲ. ಆ ಪುಸ್ತಕ ಮನೆ ಮೇಲೆ ಸಿಗಬೇಕು. ವಿದ್ಯಾರ್ಥಿಗಳಿಗೆ ಪುಸ್ತಕಗಳಿಲ್ಲ, ವಿದ್ವಾಂಸರಿಗೆ ಪುಸ್ತಕಗಳಿಲ್ಲ. ಇಲ್ಲಿ ನೋಡಿದ್ರೆ ಬೇಕಾಷ್ಟು ವೆಚ್ಚ ಮಾಡ್ತಾನೆ ಇರ್ತಾರೆ. ಅಂದರೆ ನಾವು ಯೋಚನೆ ಮಾಡೋದಿಲ್ಲ, ನಾವು ತುಂಬ ತಪ್ಪು ಮಾಡ್ತಾ ಇದ್ದೇವೆ. ಅದರಿಂದ ಏನಾಗುತ್ತೆ, ಒಂದು ಯಾರೋ ಮಾಡಿದರೆ ದುಃಖ ಆಗೋದಿಲ್ಲ. ಇವತ್ತು ಸರ್ಕಾರ ಪಠ್ಯಪುಸ್ತಕ ಇಲ್ಲ, ಸರ್ಕಾರ ಕೇಳ್ತಾರೆ ಇಮಿಡಿಯೇಟ್, ಸರ್ಕಾರ ಕೊಡಿ ಪಠ್ಯಪುಸ್ತಕ ಕೊಡಿ ಅಂತ ಕೇಳ್ತಾರೆ. ಇವತ್ತು ಯಾರು ಕೇಳಬೇಕು ಇದನ್ನು? ಮಠಮಾನ್ಯಗಳನ್ನೇ ಕೇಳಬೇಕು, ಟೆಕ್ಸ್ಟ್ ಬುಕ್ ಕೊಡಿ ಅಂತ ಕೇಳಬೇಕು. ಕೇಳೋದು ನಮ್ಮ ಜನಕ್ಕೆ ಗೊತ್ತಿಲ್ಲ, ಕೊಡೋ ವ್ಯವಸ್ಥೆ ಇಲ್ಲ, ಜನ ಏನಾಗ್ತಾರೆ, ನನಗೆ ಭಾರಿ ಸಂಕಟ ಆಗ್ತಾ ಇದೆ ಅಂತ ಹೇಳ್ತಾರೆ. ವಿದ್ಯಾಭಿಮಾನಿನಿ ದೇವತೆ ದ್ರೌಪದಿ ದೇವಿ ಈ ಮಾತನ್ನಾಡ್ತಾರೆ ಅಂದರೆ ಎಷ್ಟು ಎಚ್ಚರಿಕೆಯಿಂದ ನಾವು ಜೀವನ ಬದಲಾಯಿಸ್ಕೋಬೇಕಾಗತ್ತೆ. ನನಗೆ ಇನ್ನೊಂದು ಭಾರಿ ದುಃಖ ಆಗುತ್ತೆ ಅಂತ ಹೇಳ್ತಾಳೆ. ಏನು ಅಂದರೆ, ನಿನ್ನನ್ನು ಹುಲಿಸಿಂಹಗಳ ಮೇಲೆ ಕುಸ್ತಿ ಕಳಿಸ್ತಾರೆ, ಎಲ್ಲ ಜನ ನೋಡ್ತಾರಂತ, ಊರಿನ ಜನ ಸೇರಿಬಿಡ್ತಾರೆ. ಹುಲಿಸಿಂಹದ ಕುರ್ಚಿ ನೋಡ್ಬೇಕು, ಅದು ಭೀಮಸೇನ ಯುದ್ಧ ಮಾಡೋದು ನೋಡಿದರೆ ಅಷ್ಟು ಜನ ಸೇರಿರ್ತಾರೆ. ನಾನೂ ಬಂದಿರ್ತೇನೆ ನೋಡ್ಲಿಕ್ಕೆ ಅಂತ ಹೇಳ್ತಾಳೆ. ನಾನೂ ಬಂದಿರ್ತೇನೆ ನೋಡ್ತಾ ಇರ್ತೇನೆ, ನಿನ್ನನ್ನೇ ನೋಡ್ತಾ ಇರ್ತೇನೆ, ಜನ ಮಾತಾಡ್ಕೋತಾ ಇರ್ತಾರೆ, ಅದು ನೋಡಿ ಬಹಳ ದುಃಖ ಆಗುತ್ತೆ ಅಂತ ಹೇಳ್ತಾಳೆ. ಇದ್ಯಾರು ಕನ್ನಡ ಭಾರತದಲ್ಲಿ ಯಾರು ಬರೋದಿಲ್ಲ, ಅವೆಲ್ಲ ಕೂಡ ಸಂಸ್ಕೃತದಲ್ಲಿ ಮೂಲದಲ್ಲಿ ಸಿಗೋದು. ಏನಂತ ಮಾತಾಡ್ಕೋತಾರೆ ಗೊತ್ತಾ? ಓಹೋ, ಈ ಸೈರಂಧ್ರಿ ಯಾವಾಗಲೂ ಬಲ್ಲವನ್ನೇ ನೋಡ್ತಾ ಇರ್ತಾಳೆ, ಆ ಬಲ್ಲವ ಯಾವಾಗಲೂ ಇವಳನ್ನೇ ನೋಡ್ತಾ ಇರ್ತಾನೆ, ಇವರಿಬ್ಬರದ್ದು ಏನೋ ಸಂಬಂಧ ಇರಬೇಕು ಅಂತ ಮಾತಾಡ್ಕೋತಾರಂತೆ. ಇದು ಭಾರಿ ತಮಾಷೆ. ಕಲ್ಯಾಣ ರೂಪ ಸೈರಂಧ್ರಿ ಬಲ್ಲವಶ್ಚಾತಿ ಸುಂದರ, ಇದು ಮಾತದು. ಅವನು ಭಾರಿ ಚೆನ್ನಾಗಿದ್ದಾನೆ, ಇವಳು ಭಾರಿ ಚೆನ್ನಾಗಿದ್ದಾಳೆ, ಆದ್ರಿಂದ ಒಬ್ಬರೊಬ್ರು ಭಾರಿ ನೋಡ್ತಾ ಇದ್ದಾರಲ್ಲ, ಏನೋ ಸಂಬಂಧ ಇರಬೇಕು ಅಂತ ಹೇಳುತ್ತಾರೆ. ಅದಕ್ಕೆ ನಂಗೆ ದುಃಖ ಆಗ್ತಾ ಇದೆ. ಏನೋ ಸಂಬಂಧ ಇಲ್ಲ, ಗಂಡ ಹೆಂಡರು ನಾವು ಅದೇ ಗೊತ್ತಿಲ್ಲ ಜನಗಳಿಗೆ, ಏನೋ ಸಂಬಂಧ ಏನರ್ಥ ಇದಕ್ಕೆ ಈಗ? ಅದಕ್ಕೆ ದುಃಖ ಆಗ್ತಾ ಇದೆ. ಎಷ್ಟು ತಮಾಷೆ ಇದೆ, ಎಷ್ಟು ತತ್ವ ಇದೆ ಅದರೊಳಗೆ, ನಮಗೆ ಆಶ್ಚರ್ಯವಾಗ್ತಕ್ಕಂಥ ಮಾತುಗಳು. ಅವ್ರು ಏನೋ ಸಂಬಂಧ ಅಲ್ಲ, ಪತಿಪತ್ನಿ ಭಾವ ಸಂಬಂಧ ಇದೆ. ಈ ಜನಕ್ಕೆ ಏನೂ ತಿಳುವಳಿಕೆ ಇಲ್ಲ. ಆಮೇಲೆ ನನ್ನ ನೋಡು ಅಂತ ಕೈ ತೋರಿಸಿಲ್ಲ. ನನ್ನ ನೋಡು, ನಾನು ಮಹಾರಾಣಿಯಾಗಿ ಕೂತವಳು. ಇವತ್ತಿನ ದಿವಸ ವಿರಾಟ್ ರಾಜನ ಹೆಂಡತಿಗೆ ನಾನು ಗಂಧವನ್ನು ತೆಗೆದುಕೊಡ್ತೇನೆ. ತೆಗೆದು ತೆಗೆದು ಹೇಗಾಗಿದೆ ನೋಡು ಅಂತ ಹೇಳಿ ಕೈ ತೋರಿಸಿದ್ಲಂತೆ. ಅಥವಾ ರಾಣಿ ಗಂಧ ತೆಗೆದು ಅಂದ್ರೆ ಏನಾಗುತ್ತೇನು, ಪರಿವಾರಕ್ಕೆಲ್ಲ ಕೊಡ್ತಾರೆ, ಮತ್ತೆ ಮಠದಲ್ಲಿ ಗಂಧ ಇಷ್ಟಿಷ್ಟು ತೆಗೆದಿಲ್ಲ, ಇಷ್ಟಪ್ಪ ತೆಗೆದಿಟ್ಟಿರ್ತಾರೆ, ಅಷ್ಟು ಜನಕ್ಕೆ ಬೇಕಲ್ಲ ಸೇವಾಕರ್ತರಿಗೆಲ್ಲ. ಅದಕ್ಕೆ ನೋಡಿ ಎಷ್ಟು ಗಂಧ ತೆಗೆದಿದೆ ಎಂದು ಕೈ ತೋರಿಸಿದಾಗ ಭೀಮಸೇನ ನೋಡಿಲ್ಲಂತೆ, ಕೈ ಜಡ್ಡುಗಟ್ಟು ಹೋಗಿತ್ತಂತೆ, ಕೈ ಜಡ್ಡುಗಟ್ಟು ಹೋಗಿತ್ತು. ಮಹಾರಾಣಿ ಈ ಮಾಡಿದ್ದೇನೆ ನೋಡು, ಅಂತಿಂತ ಗಂಧ ಅಲ್ಲ, ದ್ರೌಪದಿ ಕೈಯಿಂದ ಗಂಧ ಪಡಿಬೇಕಾದ್ರೆ ಎಷ್ಟು ಕೋಟಿ ಜನರು ಪುಣ್ಯ ಮಾಡಿರಬೇಕು. ಆದರೆ ಆ ಜನಕ್ಕೆ ಅರ್ಥನೇ ಆಗಿಲ್ವ, ರಾಯರ ಕೈಯಲ್ಲಿ ಗಂಧ ತೇಯಿಸಿದ್ರಲ್ಲ ಆ ಥರ ಆಯ್ತು. ನಮಗೆ ರಾಯರ ಕೈಯಲ್ಲಿ ಗಂಧ ತೇಯಿಸೋದು ತಮಾಷೆ ಕಾಣಿಸುತ್ತೆ, ದ್ರೌಪದಿಗಳು ಗಂಧ ತೇಯಿಸಿದ್ದಾರೆ ಅಂದ್ರೆ ಗಂಧ ತೆಗೆಯೋದು ಜ್ಞಾನಿಗಳ ಕೆಲಸ, ತೇಯಿಸೋದು ಅಂಥವ್ರ ಕೆಲಸ. ಇವತ್ತು ಅಂದರೆ ಎಂಥ ಜನಗಳು, ಎಂಥ ಮಹಾನುಭಾವರು. ವೆಂಕಟಭಟ್ರಾಗಿದ್ದರೆ ಅವರು ಇವತ್ತು ನೋಡಿದ್ರೆ ಅಂದ್ರೆ ಆರಾಧನೆ ಮಾಡ್ತಾರೆ, ಅವತ್ತು ನೋಡಿದ್ರೆ ಗಂಧ ತೆಗೆದು ಕುಡಿಸಿದ್ದಾರೆ ಪಾಪ, ಇಲ್ಲವರು ಊಟ ಇಲ್ಲ. ಎಂಥ ಸ್ಥಿತಿ ಇದು ಒಂದು, ಅವ್ರ ಗಂಧ ತೆಗೆದ್ರು ಊಟಕ್ಕೋಸ್ಕರ ತೆಗಿಲಿಲ್ಲ, ಊಟಕ್ಕೋಸ್ಕರ ತೆಗೆದಿದ್ರೆ ಅವ್ರು ಇಷ್ಟು ಮುಂದೆ ಬರ್ತಾನೂ ಇರಲಿಲ್ಲ. ಅವರು ಎಷ್ಟು ಜನಕ್ಕೆ ಬ್ರಾಹ್ಮಣ ಗಂಧ ಸಿಗುತ್ತೆ ಅಂತ ತೆಗೆದರ ಫಲ ಇವತ್ತು ಪರಿಮಳದಂತಹ ಗ್ರಂಥ ಕೊಟ್ಟ ಮಹಾನುಭಾವರವರು. ಅವರೇ ಹೀಗಿದ್ದಾಗ ದ್ರೌಪದಿ ಹೇಗಿರಬೇಕು ನೋಡು, ಹೀಗಿದೆ ಅಂತ ತೋರಿಸಕ್ಕೆ ಭೀಮಸೇನ ನೋಡಿದನಂತೆ, ನಾನು ಕುಂತಿಯ ಹೊರತು ಮತ್ತೊಬ್ಬರು ಸೇವೆ ಮಾಡಿದ್ದಿಲ್ಲ ಅಂತ ದ್ರೌಪದಿ ಹೇಳ್ತಾಳೆ. ಗಮನಿಸಬೇಕು ನಾವು, ಕುಂತಿ ಅಂದ್ರೆ ಅತ್ತೆ, ಕುಂತಿ ಹೊರತು ಬೇರೆಯವರು ಸೇವೆ ಮಾಡಿದ್ದಿಲ್ಲ ಅಂತ. ಇವತ್ತು ಅತ್ತೆ ಬಿಟ್ಟು ಬೇರೆ ಎಲ್ಲ ಸೇವೆ ಮಾಡಿದ್ದೇನೆ ಅಂತ ಹೇಳೋ ಗಣಸಿಗು ಕಾಲ ಊಟ ಹೆಚ್ಚು ಕಡಿಮೆ. ಆದ್ರೆ ಅತ್ತೆ ಅಂದ್ರೆ ತಾಯಿ ಇದ್ದಾಗೆ ನೋಡಿ ಎಷ್ಟು ಸೇವೆ ಮಾಡಿದ್ದೆ, ಈ ಇವಳೇ ಸೇವೆ ಮಾಡಬೇಕಾಗಿದೆಯಲ್ಲ, ಇದ್ರ ಬಗ್ಗೆ ಇವ್ರು ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಧರ್ಮರಾಜರು ಯೋಚನೆ ಮಾಡ್ತಾ ಇದ್ದಾರ, ಏನು ಮಾಡ್ತಾ ಇಲ್ಲ ಅಂತ ಕೈ ತೋರಿಸಿದಾಗ ಭೀಮಸೇನ ಕೈ ನೋಡಿದನಂತೆ, ತನ್ನ ಕಣ್ಣುಗಳಿಗೆ ದ್ರೌಪದಿ ಕೈಯಲ್ಲಿ ಒತ್ಕೊಂಡಂತೆ. ಇದು ಭಾರಿ ಆಶ್ಚರ್ಯ, ಒಬ್ಬ ಗಂಡ ತನ್ನ ಹೆಂಡತಿಯ ಬಗ್ಗೆ ತೋರಿಸುವ ಪ್ರೀತಿಯ ಪರಾಕಾಷ್ಠೆ ಅದು. ಅದು ತೋರಿಸಿಕೊಂಡಾಗ ಅದೆಲ್ಲ ಹೇಳಿ, ದ್ರೌಪದಿ ಆಯಿತು, ಇವತ್ತು ಸಭೆಯಲ್ಲಿ ನೋಡಿದೆಯಲ್ಲ, ಆ ಕೀಚಕ ಏನು ಮಾಡಿದ ನೋಡಿದೆಯಲ್ಲ, ಧರ್ಮರಾಜ ನೋಡು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ, ದ್ರೌಪದಿ ಕತೆ ಮುಗಿಸಿಬಿಡ್ತಿದ್ದೆ, ಅದು ಬೇಡ ಅಂತ ಹೇಳಿದನಲ್ಲ ಅಂತ ಹೇಳ್ತಾಳೆ. ಬೇಡ ಅಲ್ಲಿ ಹೋಗ ಅಂತ ಹೇಳಿದನಲ್ಲ, ಇಲ್ಲರ ಇರ್ತಿದ್ದಿಲ್ಲ ಇಷ್ಟೊತ್ತಿಗೆನೆ, ಇಷ್ಟೊತ್ತು ಇವನಲ್ಲ ದುರ್ಯೋಧನ ಯಾರೂ ಇರ್ತಿರಲಿಲ್ಲ. ಧರ್ಮರಾಜ ತಡೆ ತಡೆ ಅಂತ ಹೇಳಿ ನಿಲ್ಲಿಸಿದ್ದೇನೆ ಹೊರತು ಗಂಧ ಮುಗಿಸಿಬಿಡ್ತಿದ್ದೆ ನಾನೀಗ. ಆದರೆ ನೀನು ಬಂದು ಕೆಡ್ತಾ ಇದ್ದಿ, ಇನ್ನ ಕತೆ ಮುಗಿಸಿಬಿಡ್ತೇನೆ, ಏನು ಯೋಚನೆ ಮಾಡಾಗಿಲ್ಲ. ಆದರೆ ಅಣ್ಣನ ಅಪ್ಪಣೆ ಮೀರಾಗಿಲ್ಲ, ನೀನ ಈ ಕೀಚಕನ ನೋಡಿ ಸುಮ್ಮನೆ ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಆದ್ದರಿಂದ ಅವನು ಕೊಲ್ಲೋದು ನಿಶ್ಚಿತ, ಅವನು ಸತ್ತ ಅಂತ ತಿಳ್ಕೊಂಡ್ಬಿಡು. ದ್ರೌಪದಿ ನಾಳೆ ಅವನಿಗೆ ಹೇಳು, ನಾಳೆ ರಾತ್ರಿ ಊರು ಹೊರಗೆ ಒಂದು ನರ್ತನ ಶಾಲಾ ಅಂತಿದೆ, ಒಳ್ಳೆ ಕಾನ್ಸೆಪ್ಟ್ ಇದು ಒಂದು. ಊರು ಹೊರಗೆ ಸ್ಕೂಲು ಕಾಲೇಜು ಯಾಕಿರುತ್ತೆ ಅಂದರೆ ಗಲಾಟೆ ಆಗಬಾರ್ದು ಅಂತ ಹೇಳಿ. ನರ್ತನ ಶಾಲಾ ಅದೊಂದು ಮ್ಯೂಸಿಕ್ ಸ್ಕೂಲ್, ಅದು ಒಂದು ಊರು ಹೊರಗೆ ಇತ್ತಂತೆ, ನರ್ತನ ಶಾಲೆ ಇದೆ. ಮಧ್ಯಾಹ್ನವೆಲ್ಲ ಅದರಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಶಾಲಾ ಕಾಲೇಜ್ ಆಗಿರುತ್ತೆ. ಇವತ್ತು ಮಧ್ಯಾಹ್ನ ನೋಡಿದ್ರೆ ಅಷ್ಟು ಜನ ತುಂಬಿತಿರ್ಗ, ರಾತ್ರಿ ಹೊತ್ತಿನಲ್ಲಿ ವಾಚವನೊಬ್ಬ ಅವನು ಕುಡಿದು ಬಿದ್ದಿರ್ತಾನೆ, ಯಾರು ಇರೋದಿಲ್ಲ, ಅಷ್ಟೇ ಕ್ಲೋಸ್, ಶೂನ್ಯಗೃಹ ಇದ್ದಾಗಿರುತ್ತಂತೆ. ಮಧ್ಯಾಹ್ನ ಗಜಿ ಬಿಜಿ ಕೊಡ್ತಿರುತ್ತೆ, ಸಾಯಂಕಾಲ ಶೂನ್ಯಗೃಹ ಅದು ಒಂದು. ಅದಕ್ಕೆ ಅಲ್ಲಿಗೆ ಬರಲಿಕ್ಕೆ ಹೇಳು, ಹೇಗೆ ಯಾರಿಗೆ ಕಾಣದ ಕೊಲ್ಲಬೇಕು ಅವನನ್ನು. ಧರ್ಮರಾಜನ ಮನಸ್ಸಿಗೆ ಬೇಜಾರಾಗಬಾರ್ದು, ಇಲ್ಲಿ ಗುರುತಿಡಿತಾರೋ ಅಂತ ಆತಂಕ ಆತನಿಗೆ ಭಾರಿ. ಆ ಹೇಳಿದ ತಕ್ಷಣ ಆಗಲಿ ಅಂತ ಒಪ್ಪಿಕೊಂಡು ಬಿಟ್ಟು ದ್ರೌಪದಿ ಹೇಳಿದ, ಆಯ್ತು ಕಳಿಸಿಕೊಡ್ತೇನೆ, ಆಗ ಬಾ, ಅವನ ಕತೆ ಮುಗಿಸಿಬಿಡ್ತೇನೆ ಅಂತ ಹೇಳಿದ ತಕ್ಷಣ ದ್ರೌಪದಿ ಹೋದಂತೆ ಅಷ್ಟೊತ್ತಿಗೆ ಬೆಳಗಾಗಿದೆ. ಆಗ ಕೀಚಕ ಯಥಾ ಪ್ರಕಾರ ಬರ್ತಾನೆ, ನಾಚಿಕೆನೇ ಇಲ್ಲ ಅವನಿಗೆ. ದ್ರೌಪದಿ ನೋಡ್ತಾನೆ, ಅದೇ ಬಂದಂತೆ ಅರಮನೆಗೆ ಪ್ರವೇಶ ಅಂತಃಪುರಕ್ಕೆ ಬರ್ತಾನೆ. ನೋಡಿದ್ಯಾ ಸೈರ್ ಅಂದ್ರೆ ನನ್ನ ಮಹತ್ವ ಏನು, ಮಹಾ ದೊಡ್ಡ ಮಹತ್ವ, ಗುಂಡ ನೋಡಿದ್ರೆ ನನ್ನ ಇನ್ಫ್ಲುಯೆನ್ಸ್ ನೋಡಿರಿ ಅಂತ ಕೇಳ್ಕೊಂಡ್ರೆ ಆಗೋ ಹಾಗೆ. ನೋಡಿದೀಯಾ ರಾಜರ ಮುಂದೆ ಹೇಳ್ತೇನೆ, ಅವ್ರ ಮುಂದೆ ಹೇಳ್ತೇನೆ ಅಂತ ಹೇಳಿದೆಯಲ್ಲ, ಏನು ಮಾಡಿದ ರಾಜ ನೋಡಿದ್ಯಾ ಅಂತ ಕೇಳ್ತಾನೆ. ಇದೇ ಅವ್ರು ದುಷ್ಟರು ಮಾಡೋದು, ಕಂಪ್ಲೇಂಟ್ ಕೊಟ್ಟ ಇವನು ಗಡುಗು ಗಡುಗು ಕಷ್ಟಪಟ್ಟು ಒಳಗೆ ಹಾಕಿದ್ರೆ ಅವ್ರು ಫೋನ್ ಮತ್ತು ಬಿಟ್ಟುಬಿಟ್ಟ ಮುಗಿದೋಯ್ತು. ಅವ್ರು ಹೋಗ್ತಾ ಹೇಳೋಗ್ತಾ ನೋಡಿದ್ರೇನ್ರಿ ಅಂತ ಹೇಳ್ತಾರೆ, ನೀವೇ ಬಿಟ್ಟಿದ್ರೆ ಸ್ವಲ್ಪ ಕೊಡ್ತಿದ್ದೆ, ಅವ್ರಿಗೆ ಕೊಡ್ತೇನೆ, ನಿನ್ಗೆ ಯಾಕೆ ಕೊಡಲಿ ಅಂತ ಹೇಳ್ತಾನೆ. ಆ ಟೈಪ್ ನನ್ನ ಕೊಟ್ಟಿದ್ರೆ ನಿಮ್ಮ ಮುಂದೆ ಎಷ್ಟು ಕೊಡಿ ಕೈ ಬೆಚ್ಚೆ ಮಾಡ್ತಿದ್ದೆ, ನೀವು ಬಿಡಲಿಲ್ಲ, ಅಲ್ಲಿಂದ ಫೋನ್ ಬಂತಿಲ್ಲ, ಅವ್ನು ಹೇಳ್ತಾನೆ ಗುಂಡ ಒಂದು 10 ನಿಮಿಷಕ್ಕೆ ಫೋನ್ ಬರುತ್ತೆ ನೋಡ್ರಿ ಅಂತ ಹೇಳ್ತಾರೆ. ನಾನು ಇಲ್ಲೇ ಬಿಟ್ಟರೆ ವಾಸಿ, ಇಲ್ವೋ ನೀನೇ ಬಿಡ್ತೀಯಾ ಹುಷಾರು ಅಂತ ಹೇಳ್ತಾರೆ. ಆ ಥರ ಆಯಿತು, ಕೀಚಕ್ಕೆ ಹಾಗೆ ಮಾತಾಡ್ತಾನೆ. ನೋಡಿದ್ಯಾ ಹೆಸರಿಗೆ ವಿರಾಟ ರಾಜ ಹೇಳ್ತಾನೆ, ವಿರಾಟ ರಾಜ ಹೆಸರಿಗೆ ರಾಜ. ಪ್ರವಾದೇನ ಹಿ ಮತ್ಸ್ಯಾನಾಂ ರಾಜ, ಅವನ ಹೆಸರು ರಾಜ ಅಷ್ಟೇನೆ. ಅಹಮೇವ ಹಿ ಮತ್ಸ್ಯಾನಾಂ ರಾಜಾವೈ ವಾಹಿನೀಪತಿ ಹಿ, ಇದು ಅವನು ಮಾತಿದ್ದು. ನಾನೇ ಗೊತ್ತಾ ರಾಜ, ನಾನು ಯಾರು, ವಾಹಿನೀಪತಿ ಹಿ, ವಾಹಿನಿ ಅಂದರೆ ಸೇನಾ, ಇದು ಸೇನಾಧಿಪತಿ ಪೋಸ್ಟ್ ಒಂದು, ಸೇನಾಧಿಪತಿಯಾದ ನಾನೇ ರಾಜ ಅಂತ ಕರೀತಾನೆ. ಹಿಸ್ಟ್ರಿಯೊಳಗೆ ಎಷ್ಟೋ ಸೇನಾಧಿಪತಿಗಳು ಕಂಟ್ರೋಲ್ ಪಾಕಿಸ್ತಾನ ಹೋಗಿದ್ದ ಹಾಗೆ ತಾನೆ, ಸೇನಾಧಿಪತಿ ನಾಷ್ಟು ತೊಗೊಂಡ್ಬಿಡೋದು ಈ ಕಡೆಗೆ, ಮಿಲಿಟರಿ ಆಡಳಿತ ಬರೋದು ಏನರ್ಥ, ಅಲ್ಲಿರೋ ಸೇನಾಪತಿ ಕೈ ತೊಗೊಂಡ್ಬಿಡ್ತಾನೆ. ಫಸ್ಟ್ ಅಂಥ ವ್ಯಕ್ತಿ ಅಂದರೆ ಈ ಕೀಚಕ, ಮಹಾದುಷ್ಟನಾದವನು. ನನ್ನ ಕೈಯಲ್ಲಿದೆ ರಾಜ್ಯ ಸೂತ್ರವೆಲ್ಲ, ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ವಿರಾಟನಿಗೆ, ಇರಬೇಕು ಕೂತಿದ್ದಾನಷ್ಟೇ, ನಾ ಇಷ್ಟಪಟ್ಟಷ್ಟು ಸಿರ್ತಾನಷ್ಟೇ ಅವನು, ಅದು ಬೇರೆ ಜೊತೆಗೆ ಎಂದು ಬೇಕಾದ್ರೆ ತೆಗೆದಾಕಿಬಿಡ್ತೇನೆ, ಇನ್ನೇನು ಯೋಚನೆ ಮಾಡಬೇಡ, ನೀನು ಬಾ, ನೀನು ರಾಣಿನ ಮಾಡಿಬಿಡ್ತೇನೆ ಬಾ, ಬೆಕ್ಕಾದು ಕೊಡ್ತೇನೆ ಬಾ ಅಂತ ಕರೆದನಂತೆ. ಆಗ ರೂಪದಿ ಮಹೋದಾರಿ ಭಾರಿ ಇಷ್ಟ ಇದ್ದೆ ಕಾಡುತ್ತೆ ನಿನಗೀಗ, ಹಾಗಿದ್ರೆ ಇವತ್ತು ರಾತ್ರಿ ಬಾ ಅಂತ ಹೇಳಿದ್ದ. ಇವತ್ತು ರಾತ್ರಿ ಬಾ ಯಾತಕ್ಕೆ ಅಂತ ಗೊತ್ತು, ಇವನು ತಿಳ್ಕೊಂಡಿದ್ದ ಅರ್ಥನೇ ಬೇರೆ ಅಷ್ಟೇನೆ, ಇವಂದೇ ಅರ್ಥ ಹೊರತು ಅದು ಬೇರೆ ಅರ್ಥ ಅಲ್ಲ. ಏಕಾಚಿ ಬಟಕ್ ಬಂದ್ರೆ ಊಟಕ್ಕೆ ಅಂತ ಹೋಗಿರ್ತಾನೆ ಪಾಪ, ಅಲ್ಲಿ ತೀರ್ಥ ಒಂದು ತೀರ್ಥ ಕೊಟ್ಟು ಕಳಿಸ್ಬಿಡ್ತಾರೆ, ಕತೆ ಮುಗೀತು. ಅವ್ರು ಕರೆದಿದ್ದೇ ಹೌದು, ಇವನು ಆಗಿದ್ದೇ ಹೌದು. ಇವನಿಗೆ ಅರ್ಥ ಆಗಿಲ್ಲ ಅದೆಲ್ಲ ಕೂಡ ಅಂದ್ಕೊಂಡಿದ್ದ. ಅವ್ರು ರಾತ್ರಿ ಒಬ್ಬ ಬರ್ತೀವಿ, ಎಲ್ಲಿ ಬರೋದು, ನರ್ತನ ಶಾಲೆಗೆ ಬಾ, ಊರ ಹೊರಗೆ ಶೂನ್ಯಗ್ರಹ. ಅವನು ಯೋಚನೆ ಮಾಡಬೇಕಾಗಿತ್ತು, ಶೂನ್ಯಗ್ರಹ, ಅಲ್ಲಿ ಹೋದ್ರೆ ಶೂನ್ಯವಾಗ್ತೀಯ, ಸತ್ತು ಹೋಗ್ತೀಯ ಅಂತ ಅರ್ಥ ಅದಕ್ಕೆ. ಅಲ್ಲಿಗೆ ಬಾ ಅಂತ ಹೇಳಿದರೆ ಏನು ಕಾಯ್ತಾ ಇದ್ದಾನಂತೆ, ಏನೋ ವೈಭವನೇ ವೈಭವ. ಅಲಂಕಾರ ಬೆಳಗ್ಗಿಂದ ಶುರು ಮಾಡ್ಕೊಂಡ್ಬಿಟ್ಟಿದೆ ಅಲಂಕಾರನ. ಎಲ್ಲ ಸಿನಿಮಾ ಕೋಲೆ ಕಾರ್ಯಕ್ರಮ ಮಾಡ್ಕೊಂಡು ಬೆಳಗ್ಗಿಂದ ಅಲಂಕಾರ ಮಾಡ್ಕೊತಿರೋದು, ಸಾಯಂಕಾಲ ಸಿನಿಮಾ, ಬೆಳಗ್ಗಿಂದ ಅಲಂಕಾರ. ಏನೋ ದೊಡ್ಡ ಪ್ರೋಗ್ರಾಮ್ ಇತ್ತು ಜೀವನದೊಳಗೆ, ಅದಕ್ಕಿಂತ ದೊಡ್ಡ ಗುರಿನೇ ಇಲ್ಲ. ಮನುಷ್ಯರ ಒಂದು ಮೂರ್ಖತನದ ಪರಾಕ ಅಷ್ಟೇ, ಎಲ್ಲರೂ ಆಗಿರೋದಿಲ್ಲ ಅನ್ನೋದೇ ಪುಣ್ಯ ಅಷ್ಟೇ ಹೊರತು, ತುಂಬ ಜನಕ್ಕೆ ಜೀವನದ ಗುರಿಗಳೇ ಗೊತ್ತಿರೋದಿಲ್ಲ. ಏನು ಯೋಚನೆ ಮಾಡಿ, ಓ ಇವತ್ತು ರಾತ್ರಿ ಏನೋ ಆಗುತ್ತೆ, ಏನೋ ಕಾಯ್ಕೊತಿದ್ದಾನೆ. ಅವ್ರು ಸಾಯ್ತೇನೆ ಅಂತ ಎಚ್ಚರಿಕೆ ಇಲ್ಲ ಅವನಿಗೆ, ಕೊನೆಗಾಲ ಬರ್ತಾ ಇದೆ. ಅವ್ರು ಹೇಗೆ ಮೃತ್ಯುವಿನಿಂದ ನಿಯತನಾದ ವ್ಯಕ್ತಿಗೆ ಅದು ಕರ್ಕೊಂಡು ಹೋಗುತ್ತಂತ ಪ್ಲಾನ್ ಮಾಡಿ ಕರೆಕ್ಟಾಗಿ ಹೋಗಿ ಅಲ್ಲಿ ಮ್ಯಾಚ್ ಆಗುತ್ತೆ. ಅದಕ್ಕೂ ದೇವರ ಸಂಕಲ್ಪ ಅಂದರೆ ಭಾರಿ ದೊಡ್ಡದು. ಕುತೂಹಲದಿಂದ ಕಾಯ್ತಾ ಇದ್ದಾನೆ, ರಾತ್ರಿ ಆಗ್ತಾ ಇದೆ, ಯಥಾ ಪ್ರಕಾರ ಶೂನ್ಯ ವಾತಾವರಣ ಮೂಡ್ತಾ ಇದೆ ಊರವರಿಗೆಲ್ಲ ಕೂಡ. ಅಷ್ಟೊತ್ತಿಗೆ ಭೀಮಸೇನ ಇಲ್ಲಿಂದ ಹೊರಡ್ತಾ ಇದ್ದಾನೆ. ಇಲ್ಲೊಂದು ಅನೇಕರ ಮತ್ತೊಂದು ಕಲ್ಪನೆ ಉಂಟು, ಭೀಮಸೇನ ಸ್ತ್ರೀ ವೇಷ ಹಾಕೊಂಡು ಬಂದುಬಿಟ್ಟ ಅಂತ ಒಂದು ಕಾನ್ಸೆಪ್ಟ್ ಉಂಟು. ಭೀಮಸೇನ ಹೆಣ್ಣು ವೇಷ ಹಾಕೊಂಡು ಬಂದ, ಅದು ಮಹಾಭಾರತದಲ್ಲಿ ಬರೋದಿಲ್ಲ, ನಿಣದಲ್ಲಿ ಆಚಾರ್ಯರು ಹೇಳೋದಿಲ್ಲ ಅದನ್ನು. ಹೆಣ್ಣು ವೇಷ ಹಾಕೊಂಡು ನೆಸಿಟಿನೇ ಇಲ್ಲ, ಯಾಕೆ ಗೊತ್ತೇನು. ಅಲ್ಲಿ ಭೀಮಸೇನ ಯಾರ ಕಣ್ಣಿಗೂ ಕಾಣದೇ ಇಲ್ಲ. ಫಸ್ಟ್ ಆಫ್ ಆಲ್ ವೇಷ ಹಾಕೊಂಡ್ಮೇಲೆ ಕಾಣದಿದ್ರೆ ವೇಷ ಹಾಕೊಂಡು ಏನು ಪ್ರಯೋಜನ ಈ ಮಧ್ಯೆ? ಅದು ಕಾಣೋ ಪ್ರಸಂಗನೇ ಅಲ್ಲ, ಗುಪ್ತವಾಗಿ ಬರೋದು, ಕೊಲ್ಲೋದು, ಹೋಗೋದಷ್ಟೇ. ಆದ್ದರಿಂದ ವೇಷ ಬದಲಾವಣೆ ಮಾಡಿಕೊಂಡಿಲ್ಲ. ಆ ಕಲ್ಪನೆ ಬಂತು ಅಂದರೆ ಅದು ತಪ್ಪು ಕಲ್ಪನೆ ಅಂತಲೇ ಅರ್ಥ. ಮಹಾಭಾರತದಲ್ಲಿಲ್ಲ ಒಂದು ಮೊದಲನೇದು, ಮುಖ್ಯವಾಗಿ ಆಚಾರ ಹೇಳಿದ ನಿರ್ಣಯ ಅದು ಒಂದು. ಅವರೇ ಹೋದವರು ಈ ಮಧ್ಯೆ ಕೊಲ್ಲ ಕೀಚಕನನ್ನು, ಅವರೇ ಬರೆದಿಲ್ಲ ಅನ್ನೋದು ಎರಡನೇದು. ನಮ್ಮ ಜನ ಒಂದು ಪ್ರಶ್ನೆ ಕೇಳಬಹುದಾಗ, ವಿಜಯದಾಸರ ಒಂದು ದೇವರನಾಮ ಇದೆ, ಭೀಮಸೇನ ಕಾಮಿನಿಯಾದನು ಅಂತ ಒಂದು ದೇವರನಾಮ ಇದೆ. ಹಾಗಿದ್ರೆ ದೇವರನಾಮಕ್ಕೆ ವಿರೋಧ ಬರಲಿ ಅಂತ ಕೇಳಿದರೆ, ಆ ದೇವರನಾಮಕ್ಕೆ ವಿರೋಧ ಬರೋದಿಲ್ಲ. ವಿಜಯದಾಸರು ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಒಳ್ಳೆ ರೂಪಕ ಅದು ಒಂದು. ಭೀಮಸೇನ ಅಲ್ಲಿ ಹೋದ ಕಾಲಕ್ಕೆ ಕೀಚಕರ ಕಾನ್ಸೆಪ್ಟ್ ಏನೀಗ, ದ್ರೌಪದಿ ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ಇರೋದು ಭೀಮಸೇನ ಅಷ್ಟೇ. ಭೀಮಸೇನ ಅವರು ಹೆಣ್ಣುವೇಷ ಹಾಕೊಂಡು ಹೇಗಿರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೆ ಆ ರೀತಿ ದೃಶ್ಯವನ್ನು ತಿರ್ಸರಿಸ್ತಾ ಹೋಗ್ತಾರೆ. ವಿಜಯದಾಸರು ಕೂಡ ನಿಜವಾಗಿ ಹೆಣ್ಣುವೇಷ ಹಾಕೊಂಡು ಬರೆಯೋದಿಲ್ಲ, ಕೊನೆಗೊಂದು ಮಾತು ಬರೀತಾರೆ. ಇಷ್ಟೆಲ್ಲ ಭೀಮಸೇನ ಮಾಡ್ಕೊಂಡು ಹೊರಟು ಬಿಟ್ಟ, ದ್ರೌಪದಿ ಅಲಂಕಾರ ಮಾಡಿಲ್ಲ ಅಂತ, ಬೇರೆ ಜೊತೆಗೆ ಹೆಣ್ಣುವೇಷ ಅಲಂಕಾರ ಮಾಡಿಲ್ಲ ಅಂತೆಲ್ಲ ಕಥೆಗಳು. ಕೊನೆಗೆ ಹೇಳ್ತಾರೆ, ಇಷ್ಟು ಮಾಡಿದ ಭೀಮಸೇನ ಮೀಸೆ ಹುರಿ ಮಾಡ್ಕೊಂಡು ಹೊರಟ ಅಂತ ಹೇಳ್ತಾರೆ. ಮೀಸೆ ಇಟ್ಕೊಂಡು ಹೆಣ್ಣುವೇಷ ಯಾರು ಹಾಕೋತಾರೆ, ಯೋಚನೆ ಮಾಡಿ ನೋಡಂತೆ. ಅದು ವಿಜಯದಾಸರಿ ಕೂಡ ಅದು ಒಳ್ಳೆ ಕಾಲ್ಪನಿಕವಾಗಿ ಒಂದು ಅದ್ಭುತ ಚಿತ್ರ ಅದು ಒಂದು. ಅಂದರೆ ಕೀಚಕ ದ್ರೌಪದಿನ ಭೀಮಾ ಅಂತ ತಿಳ್ಕೊಂಡು, ಭೀಮಸೇನ ದ್ರೌಪದಿನ ತಿಳ್ಕೊಂಡು ಆಗಿಬಿಟ್ಟಿದೆ. ಈಗ ಅಕಸ್ಮಾತ್ ಭೀಮನೇನಾದರೂ ಹೆಣ್ಣುವೇಷ ಹಾಕೊಂಡಿದ್ರೆ ಹೇಗೆ ಕಾಣದಿರಬಹುದು ಅನ್ನೋ ದೃಶ್ಯವನ್ನು ಅವರು ಕೊಟ್ಟಿದ್ದಾರೆ. ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯಕ್ಕೆ ಪೂರ್ಣ ನಿಷ್ಠವಾದ ಸಾಹಿತ್ಯ, ಎಂದು ವಿರೋಧಿ ಸಾಹಿತ್ಯ ಅಲ್ಲ. ಅದು ಒಂದು ಕಲ್ಪನೆ ಏನೂ ಮಾಡೋದಿಲ್ಲ ದಾಸರಾಯರುಗಳು. ಅವರ ಕಾವ್ಯಮಯವಾದ ಶೈಲಿ, ಕೆಲವೊಮ್ಮೆ ಅದ್ಭುತವಾದ ರೂಪಕ, ಅರ್ಥ ಮಾಡಿಕೊಂಡಾಗ ಒಂದಲ್ಲ ಬರೋದಿಲ್ಲ, ಉತ್ತರ ಅವರೇ ಕೊಟ್ಟರೆ ಯೋಚನೆ ಮಾಡೋ ಕಾರಣ ಕೂಡ ಇಲ್ಲ. ಭೀಮಸೇನ ಹೇಗೆ ಹೊರಟ ಅಂದರೆ, ಮೈಮನ ಹೊದ್ಕೆ ಹಾಕೊಂಡು ಹೊರಟ ಅಂತ ಹೇಳುತ್ತೆ. ಈ ಮಧ್ಯೆ ದಾರಿಯಲ್ಲಿ ಯಾರು ಕಾಣಬಾರದು ಅಂತ ಹೇಳಿ ಅಡುಗೆ ಮನೆಯಿಂದ ಊರ ಹೊರಗೆ ಹೋಗಬೇಕಲ್ಲ, ಮೈಮನ ಹೊದ್ಕೊಂಡು ಹೋಗಿದ್ದೆ ಹೊರತು ಇನ್ನೇನೂ ಇಲ್ಲ. ಹೋಗಿ ಪಂಚದೇನ ಮನೆಗೆ ಆಯಿತು, ಕೀಚಕ ಹೊರಟ ಅಲ್ಲಿಗೆ, ಏನು ಕನಸು ಕಾಣ್ತಾ ಹೊರಡ್ತಾ ಇದ್ದಾನೆ. ಮೊದಲೇ ಹೇಳಿರ್ತಾರೆ ದೀಪ ಇರಬಾರದು ಅಂತ ಹೇಳಿರ್ತಾರೆ, ಅವನಿಗೆ ಯಾತಕ್ಕೆ ಅಂತ ಯೋಚನೆ ಕೂಡ ಮಾಡಿಲ್ಲ. ಅದರಿಂದಾಗಿನೆ ಹೊರಟ, ದ್ರೌಪದಿ ಅಂತ ತಿಳ್ಕೊಂಡ, ಭೀಮಸೇನನ್ನ ಮುಟ್ಟಿದ, ಕೈ ಹಿಡಿದ, ಆ ಗಾಬರಿ ಆಯ್ತು ಅವನಿಗೆ. ಅಲ್ಲ ಸೈರಂದ್ರಿ, ನಿನ್ನ ಕೈ ಹೇಗಿದೆಯಲ್ಲ ಅಂತ ಹೇಳಿದಂತ, ಹೇಗೆ ಉಕ್ಕಿನ ಕೈ ಇದ್ದ ಹಾಗಿದೆ, ವಜ್ರ ಸದೃಶ್ಯವಾಗಿದೆ ಅಂತ ಹೇಳಿದಾಗ, ಕೈ ಅಷ್ಟೇ ನೋಡಿದೆ ಏಟ್ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬರೀ ಕೈ ನೋಡ್ತಾ ಇದ್ದೆ, ಈಗ ಪೆಟ್ಟು ಬಿದ್ದರೆ ಹಣೆ ಬಾರ ಗೊತ್ತಾಗುತ್ತೆ ಅಂತೇಳಿ ತಿಳಿಯುತ್ತೆ. ನಿಧಾನ ನೋಡುತ್ತಾರೆ, ಅಷ್ಟೊತ್ತಿ ಭೀಮಸೇನ ಹೆಚ್ಚೊತ್ತೇನು ಮಾಡೋದಿಲ್ಲ, ಅದನ್ನು ಹಿಡಿದು ಹೊಡೆದಾಗಲೇ ಎಚ್ಚರ. ಏನು ಅಂತ ಕೇಳಿದರೆ, ನಾನು ದ್ರೌಪದಿ ತಿಳ್ಕೊ ಸೈರಿಂದ ತಿಳ್ಕೊಂಡಿದ್ದೀಯಾ, ನಾನು ಗಂಧರ್ವ ಅಂತ ಹೇಳಿ ಹೊಡೆಯಲು ಶುರು ಮಾಡ್ತಾ ಇದ್ದಾನೆ. ದೊಡ್ಡ ಬಲ್ಲ ಯುದ್ಧ ನಡೀತಂತೆ ಇಬ್ಬರಿಗೂ ಕೂಡ. ಕೀಚಕ ಬಲಾಢ್ಯ, ಅವನು ಸುಮ್ಮನೆ ಕೊಂದಿಲ್ಲ ಭೀಮಸೇನ, ಅವನು ಹೊಡೆದಾಡೇ ಕೊಂದ. ಅಂದರೆ ಭೀಮಸೇನ ಬಲ ಎಷ್ಟೋದು, ಇಲ್ಲ ಮರ್ಡರ್ ಆಗಿಬಿಡೋದು, ಮರ್ಡರ್ ಬೇರೆ ಫೈಟಿಂಗ್ ಬೇರೆ. ಮರ್ಡರ್ ಮಾಡಿದೆ ಅಂದರೆ ದೊಡ್ಡವ್ರನ್ನ ತಿಕ್ಕೊಂಡು ಮರ್ಡರ್ ಮಾಡಕ್ಕೆ ಬರ್ತದೆ, ಆದರೆ ಫೈಟಿಂಗ್ನಲ್ಲಿ ಕೊಲ್ಲಬೇಕಾದ್ರೆ ಈಕ್ವಲ್ ಸ್ಟ್ರೆಂತ್ ಇರಬೇಕು. ಅದಕ್ಕೋಸ್ಕರ ಭೀಮಸೇನ ನಾನು ಏಕ್ತಮ ಹೊಡೆದು ಕೊಲ್ಲೋದಿಲ್ಲ, ಯುದ್ಧವನ್ನೇ ಮಾಡೋದು. ಯುದ್ಧ ನಡೀತಿರಬೇಕಾದ್ರೆ ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣ ಉತ್ತಮಸ್ಯ ಚ, ಇಬ್ಬರಿಗೆ ಯುದ್ಧ ನಡೀತು, ಆತ ರಾಕ್ಷಸರಲ್ಲಿ ಉತ್ತಮ, ಇತ್ತ ನರರಲ್ಲಿ ಉತ್ತಮ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಅದು ವಿಶೇಷವಾದಂಥ ಮಾತು. ನರೋತ್ತಮ ಅಂದರೆ ವಾಯುದೇವರು ಅಂತ ಅರ್ಥ. ವಾಯುದೇವರಾದ ಭೀಮಸೇನನಿಗೂ ರಾಕ್ಷಸ ಮಹಾರಾಕ್ಷಸ ಅವರು ಯಾರ ಅವತಾರ ಅಂತ ಹೇಳ್ತಾರೆ, ಬಾಣಾಸುರ ಅಂತ ಒಬ್ಬ ರಾಕ್ಷಸ. ಆ ಬಾಣಾಸುರನೇ ಕೀಚಕನಾಗಿ ಹುಟ್ಟಿ ಬಂದಿರೋದು. ಬಾಣಾಸುರ ಇಬ್ಬರಿದ್ದಾರೆ ಅದೊಂದು ತಿಳ್ಕೊಂಡಿರ್ಬೇಕು. ಬಾಣಾಸುರ ಇಬ್ಬರಿದ್ದಾರೆ, ಒಬ್ಬ ಬಾಣಾಸುರ ಕತೆ ಜನಕ್ಕೆ ಗೊತ್ತು, ಅದು ಉಷಾದೇವಿಯ ತಂದೆ ಬಾಣಾಸುರ ಆತ. ಅವನಿಗೂ ಅಷ್ಟೇ, ಕಾರ್ತವೀರಾಜನಿಗಿದ್ದಾಗ 1000 ಕೈ ಇತ್ತು ಅವನಿಗೆ. ಅದನ್ನ ಸಾಕ್ಷಾತ್ ಕೃಷ್ಣ ಕತ್ತರಿಸಿ ಹಾಕ್ತಾನೆ, ಕೃಷ್ಣ ಕತ್ತರಿಸಿ ಹಾಕ್ತಾನೆ. ಅವನು ಪ್ರಾಣ ತೆಗೆಯೋದಿಲ್ಲ, ಯಾಕೆಂದ್ರೆ ಅವನು ಎರಡು ಕೈ ಉಳಿಸ್ತಾನ ಅವನಿಗೆ, ಅಷ್ಟೊತ್ತಿ ಒಳ್ಳೆ ಬುದ್ಧಿ ಬರುತ್ತೆ. ಶಿವನ ಭಕ್ತ ಅವನು, ದುಷ್ಟನಲ್ಲ. ಕೊನೆಗೆ ಅವನಿಗೆ ಕೈ ಕತ್ತರಿಸಿದ್ರೆ ಎಚ್ಚರ ಆಗುತ್ತೆ. ಆ ರುದ್ರದೇವರು ಬರ್ತಾರೆ, ನಮ್ಮ ಸ್ವಾಮಿ ನಾರಾಯಣ ಅಂತ ಹೇಳಿದ ತಕ್ಷಣ ಶರಣಾಗತನಾಗ್ತಾನೆ, ಬಿಟ್ಟು ಬಿಡ್ತಾರೆ. ಒಳ್ಳೆ ಬಾಣಾಸುರ ಅವನು. ಯಾರ ಮಗ ಗೊತ್ತೇನು? ಬಲಿಚಕ್ರವರ್ತಿಯ ಮಗ ಅವನು. ಬಲಿಚಕ್ರವರ್ತಿ ವಾಮದೇವಿ ಪರಮಾತ್ಮನ ಆರಾಧಕ. ಅವನ ಮಗ ಇವನು ಪ್ರಹ್ಲಾದನ ಮರಿಮೊಮ್ಮಗ ಆಗ್ತಾನಾಗ. ಪ್ರಹ್ಲಾದನ ಮರಿಮೊಮ್ಮಗ ಭಾರಿ ಅವ್ರ ಅಡ್ರೆಸ್ ಎಲ್ಲ ಗೊತ್ತಾಗಿಬಿಟ್ರೆ ಎಲ್ಲ ಎಷ್ಟು ಹತ್ತಿರದ್ದು ಅಂತ ಗೊತ್ತಾಗ್ತದೆ. ಎಲ್ಲ ದೂರ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಭಾರಿ ಹತ್ತಿರದವರು. ಪ್ರಹ್ಲಾದ ಹೇಗೆ ದೈತ್ಯನಾಗಿದ್ರು ಭಾರಿ ಒಳ್ಳೆಯವನು, ಬಲಿ ದೈತ್ಯನಾಗಿದ್ದನು ಹೇಗೆ ಒಳ್ಳೆಯವನು, ಇವನು ದೈತ್ಯನಾಗಿದ್ದರು ಭಾರಿ ಒಳ್ಳೆಯವನೇನೆ. ಆದರೆ ಇನ್ನೊಬ್ಬ ಬಾಣಾಸುರ ಇದ್ದಾನೆ, ಭಾರಿ ದುಷ್ಟ ಅವನು. ಅವನು ಇವನೊಳಗೆ ಪ್ರವೇಶ ಮಾಡಿದ್ದಕ್ಕೆ ಇವನು ಬುದ್ಧಿ ಕೆಟ್ಟಿತ್ತೆ ಹೊರತು ಒಳ್ಳೆ ಬಾಣಾಸುರ ಬೇರೆ, ಕೆಟ್ಟ ಬಾಣಾಸುರ ಬೇರೆ. ಆ ಕೆಟ್ಟ ಬಾಣಾಸುರನೇ ಕೀಚಕನಾಗಿ ಹುಟ್ಟಿರೋದು. ಅದಕ್ಕೆ ಅವನು ಭೀಮಸೇನರು ಸಾಯ್ತಾ ಇದ್ದಾರೆ. ಒಳ್ಳೆ ಬಾಣಾಸುರ ಕೃಷ್ಣನನ್ನು ಕಾಪಾಡ್ತಾರೆ, ಅನೇಕರಿಗೆ ಗೊತ್ತಿರಬೇಕು. ಒಳ್ಳೆ ಬಾಣಾಸುರನಿಗೂ ಭೀಮನಿಗೂ ಯುದ್ಧ ಆಗಿದೆ. ಯಾವಾಗ ಅಂದರೆ ರಾಶಿಯಾಗದ ಸಂದರ್ಭದೊಳಗೆ ಪೂರ್ವ ದಿಕ್ಕಿ ದಿಗ್ವಿಜಕ್ಕೆ ಅಂತ ಹೋದ ಕಾಲಕ್ಕೆ ಬಾಣಾಸುರನಿಗೂ ಭೀಮನಿಗೂ ಯುದ್ಧ ಆಗುತ್ತೆ. ಅಲ್ಲಿ ಬಾಣಾಸುರನ ಭೀಮಸೇನ ಸೋಲಿಸಿಬಿಟ್ಟು ಕಪ್ಪಕಾಡಿಗೆ ತಗೊಂಡು ಬಂದಿದ್ದಾನೆ. ಆ ಒಳ್ಳೆ ಬಾಣಾಸುರ ಅವರು, ಇವನು ಕೆಟ್ಟ ಬಾಣಾಸುರ, ಇಲ್ಲಿ ಹುಟ್ಟಿ ಬಂದಿದ್ದ. ಅವನನ್ನ ಭೀಮಸೇನ ಪಶುಮಾರಂ ಅಮಾರಯತ್, ಕೊನೆ ಪೆಟ್ಟಾಕಿ ಅವನ ಕತ್ತು ಹಿಸಿಗಿದರೆ ಹಾಗೆ ಸತ್ತು ಬಿದ್ದನಂತೆ. ಪಶುಗಳನ್ನ ಯಜ್ಞದಲ್ಲಿ ಬಲಿ ಕೊಡಬೇಕಾದ್ರೆ ತುಂಡರಿಸಿ ಬಲಿ ಕೊಡೋದಿಲ್ಲ. ಇವರು ಯಾರ್ಯಾರ ಕೊಡೋ ಕೊಡ್ತಾರೆ, ಅದು ತಪ್ಪದು. ಒಂದು ಶಾಸ್ತ್ರ ಪ್ರಕಾರ ಉಸಿರುಗಟ್ಟಿಸಿಕೊಳ್ತಾರಂತ. ಉಸಿರುಗಟ್ಟಿಸಿಕೊಳ್ಳೋ ಉದ್ದೇಶ ಅದು ಒಳ್ಳೆ ಪಶುಗಳು ಸಾಮಾನ್ಯ ಅವೆಲ್ಲ ಕೊಡು, ಸದ್ಗತಿ ಹೊಲಕ್ಕೆ ಅನುಕೂಲ ಮಾಡಿಕೊಡ್ತಾರಂತೆ. ಕೆಟ್ಟ ಪಶುಗಳಾದ ಕೊಂದಾಕ್ತಾರೆ ಅಂತ ಅರ್ಥ. ಪಶುಮಾರ ಮಮಾರಯತ್, ಇವನನ್ನು ಸಂಹಾರ ಮಾಡ್ತಾನೆ, ಕೀಚಕ ಸತ್ತು ಬಿಡುತ್ತಾನೆ. ಅಂತ ಮಹಾಬಲಾಢ್ಯನ ಏನೂ ಕೆಲಸಕ್ಕೆ ಬರೋದಿಲ್ಲ. ಅವನನ್ನು ಹಿಡಿದು ಭೀಮಸೇನ ಆಮೇಲೆ ಏನು ಮಾಡಿದ ಅಂದರೆ ಅವನ ಕೈಕಾಲು ಮುರಿದನಂತೆ. ಕೈಕಾಲುಗಳನ್ನು ಮುರಿದು ತಲೆಯನ್ನು ಚೆಂಡೆನಂತೆ ಕಿತ್ತುಬಿಟ್ಟು ಅವನ ಗುದದ ಮೂಲಕ ಹೊಟ್ಟೆಗಳು ಪ್ಯಾಕ್ ಮಾಡಿದಂತೆ. ಎಲ್ಲವನ್ನು ಕೂಡ ಕೈಗಳನ್ನು ಕಾಲುಗಳನ್ನು ತಲೆಯನ್ನು ಎಲ್ಲ ಹೊಟ್ಟೆಗಳು ಸೇರಿಸಿದಂತೆ. ಗುದದ ಮೂಲಕವಾಗಿ ಸೇರಿಸಿ ಒಂದು ದೊಡ್ಡ ಚೆಂಡಾದಾಗಾಯ್ತಂತೆ. ಅವನು ಬಾಡಿ ಪೂರ್ತಿಯಾಗಿ ಅಷ್ಟೆಲ್ಲ ಲೋಡ್ ಒಳಗೆ ತಗೊಂಡ ಮೇಲೆ ಚೆಂಡಾದಾಗಾಯ್ತಂತೆ. ಅದನ್ನು ಕಾಲಿಲ್ಲಿ ಒದ್ದನಂತೆ ಭೀಮಸೇನ. ನಮ್ಮ ಈ ಅರ್ಧ ಫಸ್ಟ್ ಫುಟ್ಬಾಲ್ ಕಾನ್ಸರ್ಟ್ ಬಂದಿದ್ದ. ಅದರಿಂದ ಒಬ್ಬ ಕೀಚಕರಂತ ಮಹಾರಾಕ್ಷಸನನ್ನ ತಲೆ ಚೆಂಡಾಡಿಬಿಟ್ಟ ಅಂತ ಕರೀತಾರಲ್ಲ, ಅದು ಈಡಿಯಂ ಅದು. ಒಂದು ಅವನ ತಲೆ ಚೆಂಡು ಮಾಡಿ ಹೊಡೆದನಂತೆ. ಇದು ಭೀಮನ ಅಸಾಧಾರಣವಾದ ಸಾಮರ್ಥ್ಯ. ಇದು ಕೆಲವರಿಗೊಂದು ಪ್ರಶ್ನೆ ಬರುತ್ತದಾಗ, ಇದೇನಿದು ಕೊಂದ ಮೇಲೆ ಯಾಕೆ ಇದೆಲ್ಲ ಮಾಡಬೇಕು ಅಂತ ಪ್ರಶ್ನೆ. ಈಗ ಕೊಂದಾಗಿದೆ, ಈಗ ಯಾಕೆ ಇವೆಲ್ಲ ಯಾಕೆ ಅವ್ರಿಗಂತ ಏನು ಗೊತ್ತಾಗಲ್ಲ, ಅದರಿಂದ ವೇಸ್ಟ್ ಅಲ್ಲವೇ ಅಂತ ಪ್ರಶ್ನೆ. ಇದು ಭೀಮಸೇನ ಏನ್ ಮಾಡಿದ್ರು ಅರ್ಥ ಇದ್ದೇ ಮಾಡೋದು, ಸುಮ್ಮನೆ ಮಾಡೋದಿಲ್ಲ. ಅದನ್ನ ಯಾತಕ್ಕೆ ಅಂತ ಆಮೇಲೆ ಗೊತ್ತಾಗುತ್ತೆ, ನೆನಪಿರಬೇಕಷ್ಟೇ. ಅವನು ಹೀಗೆ ಒಂದಿದ್ದಿಷ್ಟು ವಿಷಯ ಗೊತ್ತಿರಲಿ, ಇದರಿಂದ ಏನು ಉಪಯೋಗ ಆಯಿತು ಆಮೇಲೆ ಗೊತ್ತಾಗುತ್ತೆ. ಇಷ್ಟು ಮಾಡಿ ಕತ್ಲಲ್ಲ ಅಲ್ಲಿ ಒಂದು ದ್ರೌಪದಿ ಬಂದಾಗಿದೆ ಅಲ್ಲಿ ಅಷ್ಟೊತ್ತಿಗೆ. ದ್ರೌಪದಿ ಕೂಡ ದ್ರೌಪದಿನ ಕರೆದ ಭೀಮಸೇನ ಕೈ ಹೀಗಂದನಂತೆ, ಬೆಳಕು ಬಂತಂತೆ ಕೈಯಿಂದ. ತಕ್ಷಣ ನೋಡವನು ಹೆಣ ಅಂತ ತೋರಿಸ್ತಾನೆ, ಹೇಳಿದ್ನಲ್ಲ ಕೊಲ್ತೇನೆ ಅಂತ ಹೇಳಿಬಿಟ್ಟು ಹೆಣವನ್ನು ರೋಡು ಅಂತ ತೋರಿಸಿದ್ದೇನೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಅವ್ರ ಕೈಯಿಂದ ಬೆಳಕು ಬಂತು. ಭಾರಿ ಆಶ್ಚರ್ಯ, ಕೈಯಿಂದ ಬೆಳಕು ಬಂತು. ಮೈಯೆಲ್ಲ ಬೆಳಕಿದೆ, ಕೈಯಲ್ಲಿ ಬೆಳಕಿದೆ. ನಮ್ಮ ಕೈಯಲ್ಲಿ ಟಾರ್ಚ್ ಇದ್ರೆ ನಮ್ಮ ಕೈಯಿಂದ ಬೆಳಕು ಬರಬೇಕಾದ್ರೆ ಅವ್ರ ಮೈಯೇ ಟಾರ್ಚ್ ಆದ್ದರಿಂದ ಫಸ್ಟ್ ಕ್ಲಾಸ ಬೆಳಕು ಬಂತು. ಆಚಾರ್ಯರು ಭೀಮಸೇನೇ ಆಚಾರ್ಯರು ಒಂದು ಪಾಠ ಹೇಳ್ತಾ ಕೂತಿದ್ರಂದು ಒಂದ್ಸಲ ಅವರು ಪಾಠ ಹೇಳ್ತಾ ಕೂತಿದ್ದಾರೆ. ಸಾಯಂಕಾಲದ ಸಮಯ, ಇಷ್ಟೊತ್ತಿನ ಸಮಯ ರಾತ್ರಿ. ಆಗ ಗಾಳಿ ಬೀಸಿ ಆರೋಯ್ತು. ಗಾಳಿ ಆದ್ರೆ ಅವರೇ ಆರಿಸಿದ್ರು ಅಂತ ಅರ್ಥ. ಅದಕ್ಕೆ ತಷ್ಟ ಶಿಷ್ಯರಿಗೆಲ್ಲ, ನಮ್ಮ ಶಿಷ್ಯರಿಗೆ ಆದ್ರೆ ಖುಷಿಯಾಗಿಬಿಡುತ್ತೆ, ರೆಸ್ಟ್ ಸಿಗೋದು ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ಟಿ ವಿ ನೋಡಬೇಕಾದ್ರೆ ಭಜಿತ ಆಗುತ್ತೆ ಅಷ್ಟೇ ಹೊರತು ಇದ್ರ ಬಾಡಿ ಖುಷಿಯಾಗುತ್ತೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೋಬಹುದು ಅಂತೇಳಿ. ಆ ಶಿಷ್ಯರು ಸಾಕ್ಷಾತ್ ಭಾರತೀಪತಿ ಪಾಠ ಹೇಳಬೇಕಾದ್ರೆ ಎಷ್ಟು ದುಃಖ ಆಯ್ತು ಅವರಿಗೆ. ಒಂದು ಅಕ್ಷರ ಅಕ್ಷರ ಹೋಗೋದು ಇಷ್ಟ ಇಲ್ಲ, ತುಂಬಾ ಮನಸ್ಸಿಗೆ ಬೇಜಾರಾಯ್ತಂತೆ. ತಕ್ಷಣ ಆಚಾರ್ಯರು ತಮ್ಮ ಬಲಪಾದದ ಹೆಬ್ಬೆರಡನ್ನು ಮುಂದಕ್ಕೆ ಚಾಚಿದ್ರಂತೆ. ಸಾಂಗಷ್ಟ ನಕರಾಂತ ರೋಚಿಶೈವಾ ಅಂತ ಹೇಳಿದ್ದಾರೆ. ಮುಂದಕ್ಕೆ ಬಂದ ತಕ್ಷಣ ಒಳ್ಳೆ ಬೆಳಕು, ಎಲ್ಲರ ಪುಸ್ತಕ ಬೆಳಕು ಬಿಡ್ತಾ ಇದೆ ಹಾಗೆ. ಮತ್ತೇನು ಯೋಚನೆ ಇಲ್ಲ, ಎಲ್ಲ ಹಾಗೆ ಓದ್ತಾ ಇದ್ದಾರೆ, ಯೋಚನೆ ಇಲ್ಲ. ಅಂದ್ರೆ ಹೆಬ್ಬೆರಳಿನ ತುದಿಯ ಇದರಿಂದ ಬೆರಳಿನ ತುದಿಯಿಂದ ಬೆಳಕು ತಂದ್ರೆ ಈ ಫಸ್ಟ್ ಟಾರ್ಚ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು. ಎಮರ್ಜೆನ್ಸಿ ಲೈಟ್ ಇದ್ದಾಗೆ ಇಮ್ಮಿಡಿಯೇಟ್ ಆನ್ ಆಗುತ್ತೆ. ಆ ಕಾಲಕ್ಕೆ ಲೈಟ್ ತರೋವರೆಗೂ ಹೊಳ್ತಾ ಇದ್ರು ಪಾಠ. ಇದು ಹೊಸ ವಿಷಯ ಇದು ಒಂದು. ಆಕ್ಚುಲಿ ಅನೇಕರಿಗೆ ಗೊತ್ತಿಲ್ಲ, ನಮ್ಮ ದೇಹದಲ್ಲಿ ಲೈಟ್ ಇದೆ. ತುಂಬಾ ಜನ ಗೊತ್ತಿರಬೇಕು, ಲೈಟ್ ಅಲ್ಲಿ ನಮ್ಮ ಪ್ರತಿಯೊಬ್ಬರ ದೇಹದಲ್ಲೂ ಅಗ್ನಿ ಇದ್ದೇ ಇದೆ, ಪಂಚಭೂತಗಳಲ್ಲಿ ಅಗ್ನಿ ಇದ್ದೇ ಇದೆ. ಆದರೆ ದೊಡ್ಡದು ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಷ್ಟೇ. ನಮ್ಗೆ ಯೋಗ ಶಕ್ತಿ ಇಲ್ಲ, ಅದರಿಂದಾಗಿನೇ ದೊಡ್ಡ ಮಾಡ್ಕೊಳ್ಳೋ ಗೊತ್ತಿಲ್ಲ. ಅವ್ರು ಯೋಗಿಗಳಾದ್ರಿಂದ ಏನ್ ಬೇಕಾದ್ರೂ ಮಾಡಕ್ ಬರುತ್ತವ್ರಿ. ಬರೀ ನೀರು ಬೇಕಾ? ನೀರು ನಮಗೆ ಕಣ್ಣೀರು ಸುರಿಸಕೊಂಡು ಬರ್ತದೆ ಹೊರತು ದೇಹದೊಳಗಿಂತಾನೆ ಹೊರಗೆ ಬರುತ್ತದೆ. ದೇಹದೊಳಗೆ ಬಡಬಡ ತುಂಬಿಬಿಡ್ರಿ, ಟಿಕೆಟ್ ಸಿಗದೆ ಹೋದಾಗ ಅವೆಲ್ಲ ಆಗಿಬಿಟ್ಟಾಗ ಹೇಗೆ ನೀರು ಬರುತ್ತಲ್ಲ ಕಣ್ಣೊಳಗೆ, ಅಷ್ಟು ನಮಗೆ ಗೊತ್ತೇ ಹೊರತು ಬೆಳಕು ಬಂದು ನಮಗೆ ಗೊತ್ತಿಲ್ಲ. ಅದು ಯೋಗ ಶಕ್ತಿ ಇದ್ರೆ ಬರುತ್ತೆ ಅಂತ ಹೇಳುತ್ತೆ. ಪೃಥ್ವಿ ಅಪ್ತೇಜೋ ವಾಯು ಆಕಾಶ. ಇವತ್ತು ಮನುಷ್ಯನ ಬದುಕಿರ್ತಾನೆ, ಎಷ್ಟೋನು ಏನೇ ಇರಲಿ ಒಂದು ಬದುಕಿನ ಕಳೆ ಹೊಂದಿರ್ತದೆ, ಒಂದು ಜೀವದ ಕಳೆ ಅಂತ ಕರೀತಾರೆ. ಡೆಡ್ ಬಾಡಿಗೆ ಪ್ರೇತ ಕಳೆ ಅಂತ ಕರೀತಾರೆ. ಆ ಕಳೆಗೆ ಏನು ಗೊತ್ತೇನು ಕಾರಣ? ಅಗ್ನಿ ಆಸ್ಪೆಕ್ಟ್ ಇರ್ತದಲ್ಲ, ಅದೇ ಅದು ಕಾರಣ. ದೇಹದೊಳಗೆ ಎಲ್ಲಿವರೆಗೂ ಕೂಡ ಲೈಫ್ ಇರ್ತದೋ ಅಲ್ಲಿನೂ ಹೀಟ್ ಇರೋದ್ರಿಂದ ಅದರಿಂದ ಒಂದು ಕಾಂತಿ ಬರ್ತದೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಭೀಮಸೇನ ಮಹಾ ಬರೀ ಯೋಗಿ ಅಲ್ಲ, ಯೋಗೇಶ್ವರ ಅಂತ ಯೋಗಿಗಳೇ ಇಲ್ಲ, ತ್ರೈಲೋಕ್ಯಾಚಾರ್ಯರು ಅಂತ ಹೆಸರು. ಹಾಗೆ ತೋರಿಸಿದಾಗ ಭಾರಿ ಖುಷಿಯಾಯಿತು, ಭಾರಿ ಸಮಾಧಾನವಾಯ್ತಂತೆ. ಆಡ್ಬಿಡ್ಲಿಲ್ಲ ಭೀಮಸೇನ, ಹೊರಟ್ಬಿಡ್ತಾರೆ ಅಲ್ಲಿಂದ. ದ್ರೌಪದಿ ಬಿಡೋದಿಲ್ಲ, ಹೋ ನೋಡಿದ್ರ ನನ್ನ ಕೆಳಗೆ ತನಕ ಏನಾಯ್ತು ಕೂಲ ಶುರು ಮಾಡಿಬಿಡ್ತಾರೆ ಎಲ್ಲರೂ ಕೂಡ. ನೋಡಿ 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 ಅಂತ ಕೂಗಿದ ತಕ್ಷಣ ಕೀಚಕರ ತಮ್ಮಂದಿರಿದ್ದಾರೆ 105 ಜನ, ಅವ್ರಿಗೆ ಎಚ್ಚರ ಆಯ್ತು, ಎಲ್ಲ ಓಡಿ ಬಂದ್ರಂತ ಅಲ್ಲಿಗೆ. ದ್ರೌಪದಿ ಕೂಗಿದಾಗ ಯಾರಿಗೆ ಕೇಳಿಸ್ಬೇಕು ಆ ಕೂಗೋ ಶಕ್ತಿ ಅವರಿಗಿದೆ, ಹೀಗೆ ಬೆಳಕು ಬಿಡೋ ಶಕ್ತಿ ಇತ್ತು, ಧ್ವನಿ ಮಾಡಿಸೋ ಶಕ್ತಿ ಅವರಿಗುಂಟು. ಎಲ್ಲ ಬಂದರು ನೋಡ್ತಾರೆ, ನೋಡಿ ಇಲ್ಲಿ ನೋಡು ನನ್ನ ಕೆಳಕಿದ ಇವನ ಗತಿ ಏನಾಗಿದೆ ತೋರಿಸಿದ್ರಂತೆ. ಅವ್ರು ನೋಡ್ತಾರೆ, ಬರೀ ಮಾಂಸದ ಮುದ್ದೆ, ಕ್ವಾಶ್ಯ ಗ್ರೀವಾ ಇವನ ತಲೆ ಎಲ್ಲೋಯ್ತು, ಕ್ವಾಶ್ಯ ಬಾಹು ಇವನ ಕೈ ಎಲ್ಲಿ ಹೋದವು, ಇವರು ಕಾಲು ಎಲ್ಲಿ ಹೋದು ಹುಡುಕ್ತಾ ಕೂತ್ರಂತೆ. ಅವನ ತಲೆ ಎಲ್ಲಿ ಹೋಯ್ತು, ತಲೆ ಇದ್ರೆ ಹೀಗೆ ಯಾಕೆ ಮಾಡ್ತಿದ್ದ ಅಂತ ಅರ್ಥ. ತಲೆ ಎಂದೋ ಹೋಗಿತ್ತು ಅವನಿಗಾಗಲೇನೆ, ಈಗ ಹೋಯ್ತು ಅಷ್ಟೇ. ಕೈ ಕಾಲು ಹುಡುಕತಕ್ಕ ಏನು ಸಿಗಲಿಲ್ಲ, ನೋಡಿದ್ಯಾ ನನ್ನ ಕೆಳಗೆ ಏನಾಯ್ತು ಗೊತ್ತಾ ಅಂತ ಹೇಳಿದರೆ. ಆಗ ಅವರು ಎಲ್ಲ ಯೋಚನೆ ಮಾಡಿದರು, ಅವ್ರ ರಾಕ್ಷಸರು ಹೇಳಿ ಕೇಳಿ ಕೇಳಬೇಕಾ, ಮಹಾಪಾಪಿಗಳು 105 ಜನ. ಅವರೆಲ್ಲ ಯೋಚನೆ ಮಾಡಿದ್ರಂತೆ, ನಮ್ಮ ಅಣ್ಣ ಇವಳಿಗೋಸ್ಕರ ಸತ್ತ, ಗಂಧರ್ವ ಬಂದು ಕೊಂದು ಹಾಕಿಬಿಟ್ಟ, ಇನ್ನು ನಾವು ಇವನು ಸಂಸ್ಕಾರ ಮಾಡಬೇಕು, ನಮ್ಮ ಅಣ್ಣನ ಆತ್ಮ ಶಾಂತಿ ಆಗಬೇಕು, ಆತ್ಮ ಬೇರೆ ಕೇಳವನಿಗೆ ಅವನಿಗೆ ಶಾಂತಿ ಆಗಬೇಕಂತ. ಅದಕ್ಕೆ ಇವಳಿಗೋಸ್ಕರ ಸತ್ತಿರೋದ್ರಿಂದ ಇವಳು ಸಮೇತನ ಸುಟ್ಟು ಬಿಟ್ಟರೆ ಅವನ ಆತ್ಮಕ್ಕೆ ಶಾಂತಿ ಆಗ್ತದೆ. ಎಂಥ ರಾಕ್ಷಸರು ಯೋಚನೆ ಮಾಡಬೇಕು ಹೇಳಿದ್ದು ಕಟ್ಟಿಕೊಂಡು ಹೊರಟೆ.